ಬೇರೆ ಬೇರೆ ಕಾರಣದಿಂದ ನಾವು ಮಾಡುವ ಸಕಲ ಕರ್ಮಗಳಲ್ಲಿ ನಮ್ಮ ಸುತ್ತಲೂ ಇರುವ ಭಗವಂತನನ್ನೇ ನೋಡುತ್ತಾ ಅವನ ಕುಲಾರಿಯನ್ನು ಸರ್ವ ಕರ್ಮವನ್ನು ಮಾಡುವ ಕರ್ಮಯೋಗವನ್ನು ಹೇಳಿಕೊಡ್ತಾ ಇದ್ದಾರೆ. ಕೃಷ್ಣ ಹೇಳಿದ ಕರ್ಮಯೋಗದ ಅನುಷ್ಠಾನವೇ ಇಲ್ಲಿ ಚೆನ್ನಾಗಿ ತೋರಿಕೊಳ್ತಾ ಇದ್ದಾರೆ. ನಮ್ಮ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು, ಈ ಕ್ರಮದಿಂದ ಸರ್ವಾಂಗಗಳಲ್ಲಿ ತನ್ನ ಸರ್ವಾಂಗಗಳನ್ನು ಇಟ್ಟು ನಮ್ಮಲ್ಲೇ ನಿಂತಿರುವಂಥ ಆ ಸ್ವಾಮಿಯ ಪೂಜೆಯನ್ನು ಮಾಡಬೇಕು. ಅದನ್ನು ಮಕಸುಳಾದಲ್ಲಿ ಚೆನ್ನಾಗಿ ತಿಳಿಸಿಕೊಟ್ಟರು. ಶಾರೀರ ಉಪಯೋಗವಾದ ವಿಷಯಜಾತ, ಶರೀರಕ್ಕೆ ಉಪಯೋಗ ಪಡುವಂಥ ಏನೇನು ತಿನ್ನೋದು ಕುಡಿಯೋದು ಮೊದಲಾದೇನಿದೆ ಇವೆಲ್ಲವೂ ಕೂಡ ಸರಿಗೆ ಷೋಡಶ ಉಪಚಾರವೆಂದೆ. ನಾವು ದೇವರಿಗೆ ಷೋಡಶೋಪಚಾರ ಮಾಡಬೇಕಲ್ಲ, ಅದರಲ್ಲಿ ಏನೇನು ಷೋಡಶೋಪಚಾರ ಹೇಳುವುದು? ಆವಾಹನ, ಆಸನ, ಅರ್ಘ್ಯ, ಪಾತ್ಯ, ಆಚಮನ, ಏನೇನಿದೆ ಅವೆಲ್ಲವೂ ದೇವರಿಗೆ ಮಾಡ್ತಾರೆ. ಅದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಪ್ರಾತರುತ್ಯತ ಏವ ಸಂಸತ ಆಗಮೋಮಿ ಸುಭಾಷಿತ ತದ್ವಿರುದ್ಧ ಚಾಪಿ ತೆಸ್ತೋನು ಬಂದಿ ಗೀತಮಿತಿ ಪ್ರಭೋ. ಹೇಳಿದರೆ ಚೆನ್ನಾಗಿ ಗಮನ ಕೊಟ್ಟು ಕೇಳ್ತಾ ಬನ್ನಿ. ಎಲ್ಲ ಕಡೆ ದೇವರಿಗೆ ನಿನಗಿದು ನಿನಗಿದು ಅಂತ ಅರ್ಪಣೆ ಮಾಡ್ತಾ ಬರ್ತೇವಲ್ಲ, ಅಲ್ಲೆಲ್ಲ ಕೂಡ ಪದಾರ್ಥ ಅಲ್ಲ, ಪದಾರ್ಥದಲ್ಲಿರುವ ದೇವರ ರೂಪವನ್ನು ದೇವರಿಗೆ ಕೊಡ್ತಾ ಇದ್ದೇವೆ ಎಂದು ಎಚ್ಚರ ಬರಲಿ. ಇಲ್ಲದಿದ್ದರೆ ತುಂಬ ದೋಷ ಬಂದಿತ್ತು. ಜಡ ಅಂತ ಮಾತ್ರ ಅಲ್ಲ, ಇಲ್ಲೆಲ್ಲ ಕೂಡ ನಾವು ಬಳಸಿದ್ದೆ ಬಳಸ್ತಾ ಇರ್ತೀವಿ, ಅದನ್ನ ಹೇಳ್ತಾ ಇರ್ತೀವಿ. ಬೆಳಿಗ್ಗೆ ಎದ್ದಾಗಲಿಂದ ಪ್ರಾತರುತ್ಥಿತ, ಬೆಳಿಗ್ಗೆ ಎದ್ದಾಗಲಿಂದ ಮತ್ತು ಮಾರನೆಯ ದಿವಸ ಬೆಳಿಗ್ಗೆ ಪರ್ಯಂತ ಸಂತತಂ ಆ ತಾನೋಮಿ ಸುಭಾಷಿತ. ಚೆನ್ನಾಗಿ ಒಳ್ಳೆ ಮಾತುಗಳು ಅಥವಾ ವಿರುದ್ಧವಾದ ಏನೇನು ಮಾತುಗಳು ಬರ್ತಾ ಇವೆ, ಆ ಮಾತುಗಳು ಆ ಮಾತುಗಳಲ್ಲಿರುವ ನಿನ್ನ ರೂಪಗಳು ನಿನಗೆ ಸ್ತೋತ್ರವಯ್ಯ. ಒಂದೇ ಮಾಗದರು ಸ್ತೋತ್ರ ಮಾಡಬೇಕು. ಈ ದೇವರಿಗೆ ಒಂದೇ ಮಾಗದರಲ್ಲಿಂದ ಬಂದರು ಅಂದರೆ ನಾನು ಬೆಳಿಗ್ಗೆದ್ದು ಹೇಳುವಂಥ ಮಾತುಗಳು ಎಲ್ಲ ನಿನಗೆ ಸ್ತೋತ್ರ ಹರಿಯು. ದೊಡ್ಡ ಉಪಾಸನೆ ನಮ್ಮ ಸುತ್ತು ಇರುವ ಭಗವಂತನಿಗೆ ಅವನೇ ಕೊಟ್ಟದ್ದೇ ಆಗಿರ್ತಕ್ಕಂಥ ಸರ್ವವನ್ನು ಅರ್ಪಣೆ ಮಾಡುತ್ತಾ ಇಲ್ಲಿ ಪ್ರಧಾನವಾದ ಯಾವುದು ಅವನಲ್ಲೇ ದೃಷ್ಟಿ ಇಟ್ಟಿರೋದು ಅದು ಎಂದು ಬರಲ್ಲ ಕೊಡ್ತಾ ಇದ್ದಾರೆ. ಶಲನಂ ಪದಯೋರ್ಮುಖಸ್ಯ ಚ ಪಾಣಿ ಪಲ್ಲವಯೋಶ್ಚ ಗಂಡು ಶರಣಂ ಸತತಂ ತವಾಸ್ತಿತಿ ಮಾನಸಂ ರಮತಾಂ. ಬಹಿರ್ದೇಶಕ್ಕೆ ಹೊರಡುತ್ತೇವೆ, ಬಹಿರ್ದೇಶಕ್ಕೆ ಹೋದಾಗ ಅಲ್ಲಿ ಚಿಂತನೆ ಇಷ್ಟು ಮಾಡಬೇಕು. ಶರೀರವೇ ದೇವರ ಮಂದಿರ, ಭಗವಂತ ಒಳಗಿದ್ದಾನೆ. ಅಲ್ಲಿ ಏನು ಕಸ ಇದೆ ಆ ಕಸವನ್ನು ವಾಯುದೇವರು, ಅಪಾನ ವಾಯು, ವಾಯುದೇವರು ಹೊರಗೆ ಹಾಕಿಸ್ತಾ ಇದ್ದಾರೆ. ದೇವ ಮಂದಿರದ ಪ್ರಕ್ಷಾಳನೆ ಆಗ್ತಾ ಇದೆ ಅಂತ ತಿಳಿದು ಹರಿಯೇ ನಿನ್ನ ಮಂದಿರದ ಸೇವಾ ಆಯಿತು ಅಂತ ಕೃಷ್ಣ ಅರ್ಪಣೆ ಬಿಡಬೇಕು. ಅಷ್ಟೇ ಅಲ್ಲ, ನಂತರ ಕೈ ಕಾಲು ತೊಳೆದದ್ದು, ಮುಖ ತೊಳೆದದ್ದು, ಬಾಯಿ ಮುಕ್ಕಳಿಸಿದ್ದು ಎಲ್ಲ ಶ್ರೀಹರಿಯ ಪೂಜಾ. ಆತನಿಗೆ ನಾವು ಕಾಲು ತೊಳೆದರೆ ನಮ್ಮ ಕಾಲು ಸುತ್ತು ಭಗವಂತನ ಪಾದ ಇದೆ. ಅವ ನಮ್ಮ ಕಾಲು ಸುತ್ತು ತನ್ನ ಕಾಲು ಇಟ್ಟಿದ್ದಾನೆ. ನಮ್ಮ ಕಾಲಿಗೆ ನೀರು ಹಾಕುವುದು ಅಂದರೆ ಆ ಕಾಲಿನ ಸುತ್ತು ಇರುವ ಭಗವಂತನ ಪಾದಕ್ಕೆ ಹಾಕಿದ ನೀರಿನೊಳಗಿರುವ ಭಗವದ್ ರೂಪಗಳನ್ನು ಅರ್ಪಣೆ ಮಾಡುವುದೇ ಪಾದ ಪ್ರಕ್ಷಾಳನೆ. ಅರ್ಥ ಆಯ್ತಾ? ಆಗಿಲ್ಲ. ನಮ್ಮ ಕಾಲಿಗೆ ಬೆಳಿಗ್ಗೆ ಬಾತ್ರೂಮ್ ಹೋದಕೊಳ್ಳೆ ಕಾಲು ನೀರು ಹಾಕ್ತೀವಲ್ಲ, ಕಾಲು ನೀರು ಹಾಕಿದಾಗ ಅದು ದೇವರಿಗೆ ಹೇಗೆ? ನಮ್ಮ ಕಾಲು ಸುತ್ತು ದೇವರ ಕಾಲಿದೆ, ಅದೇ ನಡೆಸ್ತಾ ಇದೆ. ಆ ಕಾಲಿಗೆ ನೀರು ಅಂದರೆ ಈ ನೀರೇ ದೇವರಿಗಲ್ಲ, ನೀರಿನೊಳಗಿನ ದೇವರ ರೂಪ ಆ ಕಾಲು ಸುತ್ತು ಇದೆ. ಅಂತ ಅಂತ ದೇವರ ಕಾಲು ತೊಳೆಯುತ್ತಾ ಇದೆ. ಹಾಗೆ ಕೈ ತೊಳೆದಾದರೂ ಕೂಡ ನಿನ್ನ ಕೈ ಇದೆಯಪ್ಪ, ನಿನ್ನ ಕೈಗೆ ಇದು ಪ್ರಕ್ಷಾಳನೆ ಆಗಲಿ. ಎಲ್ಲ ಕಡೆ ಅಷ್ಟೇ, ಏನೇನು ಪದಾರ್ಥ ಕೊಡ್ತೇವೆ ಅಲ್ಲಲ್ಲಿರುವ ದೇವರ ರೂಪ ಕೊಟ್ಟೆ ಅಂತ ಭಗವಂತನಿಗೆ ಅರ್ಪಿತ ಅನ್ನಬೇಕು. ಹಾಗೆ ಮುಖವನ್ನು ತೊಳೆದರೆ ಈ ಆಕಾರದ ಭಗವದ್ ರೂಪ ನಿಂತಿದೆ, ಅವನ ಮುಖವನ್ನು ತೊಳೆದೆ. ಹಾಗೆ ಬಾಯಿ ಮುಕ್ಕಳಿಸಿದರೆ ಭಗವಂತನಿಗೆ, ಸ್ವಾಮಿ ನಿನಗರ್ಪಿತ. ಅವ್ರು ಹೇಳ್ತಾರೆ ದಂಡೂಷಣಂ ಸತತಂತ ವಾಸ್ತು. ಈ ಕೈ ತೊಳೆಯೋದು, ಕಾಲು ತೊಳೆಯೋದು, ಬಾಯಿ ಮುಕ್ಕಳಿಸೋದು ಎಷ್ಟು ಸಲ ಮಾಡುತ್ತೇನೋ ಗೊತ್ತಿಲ್ಲ. ಪ್ರತಿ ಸಲ ಮಾಡಿದಾಗಲೂ ಕೂಡ ನನ್ನ ಮನಸ್ಸು ನಿನಗೇ ನಿನಗೇ ಅಂತ ಸಂತೋಷ ಪಡಲಿ ಹರಿಯೇ. ಮುದಾರಕ ಅತೀವ ಸಂತೋಷದಿಂದ ನಿನ್ನ ಸೇವಾ ಮಾಡಲಿ. ಅಲ್ಲಿ ಸೇವಾ ಮಾಡಬೇಕಾದ್ರೆ ಎಚ್ಚರ ಬೇಕಲ್ಲ, ಅವನಿದ್ದಾನೆ ಅಂತ. ಅವನೊಬ್ಬನಿದ್ದಾನೆ ಅಂತ ಎಚ್ಚರ, ಅವನ ನೆನಪು, ನೆನಪಿನ ಪೂರ್ವಕ ಅವನ ಸೇವಾ ಅಂತ ಮಾಡ್ತಾರೆ.
ಪಂಚಾಮೃತವನ್ನು ನಾವೇ ಮಾಡ್ಕೋಬೋದ, ಪಂಚಾಮೃತವನ್ನು ನಾವೇ ಮಾಡ್ಕೊಳ್ಳೋದು ಅಂತ. ಯಾಕೆಂದ್ರೆ ದೇವರು ಸಮಸ್ತ ಎಲ್ಲ ದೇವರು. ಆಮೇಲೆ ಈ ಪಾದ ಪ್ರಾಕ್ಷಣೆ ಯಾರಿಗೋ ಮಾಡ್ತೀವಿ, ಪ್ರೋಕ್ಷಣೆ ಮಾಡ್ಕೊಳ್ತೀವಿ, ನಾವೇ ಮಾಡ್ಕೊಬೋದ.
ಇಲ್ಲ, ಅದು ಯಾಕೆ ಅಂದರೆ ನಮ್ಮ ಸುತ್ತು ಇರುವ ದೇವರ ಪಾದೋದಕವನ್ನು ನಾವು ಪ್ರೋಕ್ಷಣೆ ಮಾಡಿಕೊಂಡ್ರೆ ಅದೇನಾಗುತ್ತೆ, ನಮ್ಮ ಸುತ್ತು ಇರುವ ದೇವರ ಪಾದೋದಕ ನಮ್ಮ ದೇವರ ಸುತ್ತ ದೇವರ ಮೇಲೆ ಹಾಕಿದಂತ ಅದಕ್ಕೆ ನಿಷಿದ್ಧ. ಆದರೆ ಇನ್ನೊಬ್ಬರ ಸುತ್ತು ಇರುವ ದೇವರ ಪಾದವರ ನಮ್ಮ ತಲೆ ಮೇಲೆ ಹಾಕೋಬೋದಾ, ಆ ದೇವರದ್ದು ಇದು ದೇವರ ತಲೆ ಮೇಲೆ ಹಾಕಿದಂತ ಗೊತ್ತರ್ಥ ಅಂದ್ರೆ ಇಲ್ಲ. ಯಾಕಂದ್ರೆ ಭಗವಂತನೇ ಬ್ರಾಹ್ಮಣ ಪಾದವನ್ನು ಧಾರಣೆ ಮಾಡಿದ, ಆದ ಕಾರಣ ನಿಷೇಧ ಇಲ್ಲ, ನಮಗೆ ನಮಗಿಲ್ಲ.
ಅಂದ್ರೆ ಅಲ್ಲಿ ಶಾಸ್ತ್ರ ನಿಷಿದ್ಧ,
ಶಾಸ್ತ್ರ ನಿಷಿದ್ಧ ಸಂಪ್ರದಾಯ ಇಲ್ಲ, ಶಾಸ್ತ್ರ ನಿಷೇಧ ಮಾಡಿದೆ. ನಮ್ದು ನಮ್ಮ ಸುತ್ತು ಇರುವ ಭಗವಂತನೇ ಅಭಿಷೇಕ ಮಾಡಿ ಆ ಉದಕ ನಾವು ಧಾರಣೆ ಮಾಡಲಿಕ್ಕೆ
ಒಂದನೇ ಆದ್ರಿಂದ ಯಾಕೆ ಬರಲ್ಲ ಅಂತ ಸುಮ್ಮನೆ
ಅಲ್ಲ, ಭಗವಂತನೇ ಆದ್ದರಿಂದ ನಾವು ಹಾಕಿದ್ರೆ ಮತ್ತೆ ಭಗವಂತನ ಮೇಲೆ ಹಾಕ್ಬೇಕು. ಆದ ಕಾರಣ ಇನ್ನೊಂದು ಸನ್ನಿಧಾನದಿಂದ ಅದಕ್ಕೆ ಕೃಷ್ಣ ಶ್ರೀನಿವಾಸನಾಗಿ ಬಂದಾಗ ನರಸಿಂಹನಿಗೆ ನೈವೇದ್ಯ ಮಾಡಿ ತಾನು ಊಟ ಮಾಡಿದ. ಅಲ್ಲಿ ಕೂಡ ತಾನೇ ದೇವರಾದ್ದರಿಂದ ಶ್ರೀನಿವಾಸ ನನಗೆ ನೈವೇದ್ಯ ಕೊಡಿ ಅಂತ ಕೊಟ್ಟು ಆದರೆ ಬ್ರಾಹ್ಮಣ ಬಡಿಸಿ ಅಂತ ಹೇಳಿದ. ಸರಿಯಾಯ್ತಾ?
ಚಿತ್ರಭಾಷಿತ
ಶಾಸ್ತ್ರವಿಧಿ ಇಲ್ಲ. ಚಿತ್ರಭಾಷಿತ ಮಾತ್ರ ಕಿಂಚನ ಚೇತ್ ಭವೇತ್ ತದಪಿ ಪ್ರಭೋ ಗೀತವಾದ್ಯ ಪುರಸ್ಸರಂ ಯದಿ ತಚ್ಚತೆ ಸುಮಹೀಪತೆ. ಹೇ ಸ್ವಾಮಿ, ಬೆಳಗ್ಗಿನಿಂದ ಏನೇನು ಮಾತುಗಳು ಮಾತಾಡಿರ್ತೇನೆ, ಚಿತ್ರಭಾಷಿತ ಮಾತ್ರ ನಾನಾ ರೀತಿಯಾಗಿ ಮಾತುಗಳು ಬರ್ತಾ ಇವೆ, ಆ ಮಾತುಗಳು ಎಲ್ಲವೂ ಕೂಡ ನಿನ್ನ ಸ್ತೋತ್ರವಾಗಲಿ ಹರಿಯೇ. ಬೆಳಗ್ಗೆ ಎದ್ದು ಕೂಡ ನಿನ್ನ ಸ್ತೋತ್ರ ಮಾಡಬೇಕಲ್ಲ, ಆ ಬೆಳಗ್ಗೆ ಎದ್ದು ಕೂಡ ಏನಿರುತ್ತೆ ಮಾತು ನಮ್ಮನ್ನು ಎದ್ದುಕೊಳ್ಳಿ. ಏನಪ್ಪ ಚೆನ್ನಾಗಿದೆಯಾ, ಹಾಗ ಹೀಗ ಮನೆಯಲ್ಲಿ ಮಾತಷ್ಟೇ ಅಲ್ಲ, ಎಲ್ಲರನ್ನ ಮಾತಾಡಿಸೋದು, ಅವ್ರನ್ನ ಎಬ್ಬಿಸೋದು, ಎಬ್ಬಿಸಿದವ್ರನ್ನ ಹುಡುಕಂಬಿಸೋದು, ಇದೆಲ್ಲ ಮಾತುಗಳೇ ನಿಮ್ಮ ಹತ್ರ ಬರುತ್ತೆ ಅಲ್ವಾ? ಆ ಮಾತು ಬಿಟ್ಟರೆ ಬೇರೆ ಯಾವುದಿದೆ ಇಲ್ಲ, ಅದನ್ನೇ ದೇವರಿಗೆ ಸ್ತೋತ್ರ ಅಂತ ಅರ್ಪಣೆ ಮಾಡಿದರೆ ಆಯ್ತು. ಯದಿ ಗೀತಾವಾದ್ಯ ಪುರಸ್ಸರ, ಅದೇ ಮಾತುಗಳು ಗೀತಾವಾದ್ಯ ಮೂಲಕ ಹೇಳೋದಾದ್ರೆ ಅದು ನಿನಗೆ ಆಗಲಿ ಸರಿ. ಎಲ್ಲಿ ನಮ್ಮಲ್ಲಿ ಗೀತಾವಾದ್ಯ ಪುರಸ್ಸರವಾಗಿ ಏನು ಸ್ತೋತ್ರಗಳು ಮಾಡ್ತಾರ? ಮಾಡಲ್ಲ. ಇರ್ಬೋದು, ಹೇಗೆ ಸಿಟ್ಟು ಬಂದ್ರೆ ಸಿಟ್ಟಿನ ತೋರಿಸಲಿಕ್ಕೆ ಗೀತಾ ವಾದ್ಯ ಶುರುವ ಆಗಿದೆ. ಏನು ಅಪಾತ್ರೆ ಆಚೆ ಜೋರಾಗಿರೋದು ಅದು ಅಲ್ವಾ ಇರತ್ತೆ ಅಂಥ ಕಾಲಕ್ಕೆ. ಅದೇ ಸ್ತೋತ್ರ, ಅದೇ ಪಾಠ, ಅದೇ ವಾದ್ಯ, ಯಾವುದು ಬೇಡ? ಪ್ರತಿಯೊಂದು ಶಬ್ದದಲ್ಲಿ ಅವನ ರೂಪಗಳೇ ಹೊರಟು ಬರುವಾಗ ಯಾವುದನ್ನು ಬೇಡ ಅಂತ ನಿಷೇಧ ಮಾಡಬೇಕು. ಎಲ್ಲವೂ ಅವನಿಗೆ ಮುಂದೆ ಹೇಳುತ್ತಾರೆ. ಬೆಳಿಗ್ಗೆ ಎದ್ದು ಕೂಡಲೇ ನಿಮಗೆ ಸ್ನಾನ ಮಾಡಲಿಕ್ಕಾಗುತ್ತಾ? ಕೂಡಲೇ ಕೆಲವರಾಗುತ್ತೆ, ಕೆಲವರಾಗಲ್ಲ. ಯಾಕೆ ಇನ್ನ ರೆಸ್ಪಾನ್ಸಿಬಿಲಿಟಿ ಇದ್ದವರಿಗೆ ಮಕ್ಕಳು ಇವರು ಇನ್ನ ಇದ್ದವರಿಗೆ ಮಕ್ಕಳಾದ್ರೆ ಸಾಕು, ಮೊಮ್ಮಕ್ಕಳು ಬಂದಿರ್ತಾರಲ್ಲ ಅವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬೆಳಿಗ್ಗೆ ಕೊಳ್ಳೆ ಅಮ್ಮ ಇವ್ರು ಸ್ನಾನ ಮಾಡಿಸ್ರಿ, ಅಪ್ಪ ಸ್ನಾನ ಮಾಡಿಸಿದ್ರೆ ಅವ್ರಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಮಾಡಿದ್ರೊಳಗೆ ನಿಮ್ಗೆ ಟೈಮ್ ಆಗುತ್ತೆ. ಬಹಳ ಜನ ಹೇಳುವುದು ನಮ್ಮ ಜೀವನ ಎಲ್ಲ ಸಂಸಾರದಲ್ಲೇ ಹೋಗ್ತಾ ಇದೆ. ಇಷ್ಟು ಕಾಲ ಮಕ್ಕಳಾದ್ರು, ಈ ಮಕ್ಕಳ ಮೊಮ್ಮಕ್ಕಳು ಬಂದರು, ಇನ್ನು ಮರಿಮಕ್ಕಳು ಬರ್ತಾರೆ, ನಮಗೆ ಬಂಧನ ಬಿಡುಗಡೆಯೇ ಇಲ್ಲ. ಅದಕ್ಕೆ ಹೇಳ್ತಾರೆ ಚಿಂತೆ ಯಾಕೆ, ಈ ಒಂದು ಆಲೋಚನೆ ಬಹಳ ಸಾರ್ಥಕ ಆಗುತ್ತೆ. ಆ ಮಕ್ಕಳು ಮೊಮ್ಮಕ್ಕಳು ಬರ್ತಾರ, ಅವರಿಗೆ ಆಕಾರದಲ್ಲಿ ಭಗವಂತನೇ ಇರ್ತಾನ, ಅವನಿಗೆ ಏನೇನು ಬೇಕು ಕೊಡೋದು. ಆ ಮೊಮ್ಮಗನೇ ಬರ್ತಾನೆ ಅಂದ್ಕೊಳ್ಳಿ, ಮಕ್ಕಳೇ ಚಿಕ್ಕ ಮಕ್ಕಳೇ ಬರ್ತಾ ಇದ್ದಾರೆ, ಆ ಸುತ್ತು ಭಗವಂತನ ರೂಪ ಇದೆ. ಸರಿದ್ರಾಮ ಮುಟ್ಟ ಅಭಿಷೇಕ ಮಾಡ್ಲಿಕ್ಕಾಗುತ್ತಾ, ಶ್ರೀನಿವಾಸನಿಗೆ ಅಭಿಷೇಕ ಮಾಡ್ಲಿಕ್ಕಾಗುತ್ತಾ, ನಿಮಗೆ ದೋಡಿ ಬಿಡ್ತಾರೆ ಅಲ್ವಾ. ಅದೇ ಶ್ರೀನಿವಾಸ ಮೊಮ್ಮಗನಲ್ಲಿ ನಗ್ತಾ ನಿಂತಿದ್ದಾನೆ, ಕೇಳುತ್ತಾ ಇದ್ದಾನೆ ನನಗೆ ಅಭಿಷೇಕ ಮಾಡ್ತೀಯಾ ಅಂತ. ನೋಡೋ ಕಣ್ಣು ನಮಗಿಲ್ಲ, ಆ ಸುತ್ತು ಇನ್ನ ಚರಣ ಸರ ಸರ ನಡೀತಾ ಇದ್ದಾನೆ, ನಗುತ್ತಾ ಇದ್ದಾನೆ, ಕೈ ಹಿಡಿದು ಸೆಳೀತಾನೆ, ಎಲ್ಲ ಮಾಡುತ್ತಾನವ. ಅಂಥವನ್ನು ನೋಡಿ ಅವನು ಸುತ್ತ ಅವನಿಗೆ ಚೂರು ಅಭಿಷೇಕ ಮಾಡೋಣ ಅಂತ ನೀರಿಂದ ಆ ಕೂಸಿಗೆ ಅಭಿಷೇಕ ಮಾಡುವಾಗ ಸುತ್ತು ಸ್ವಾಮಿ ಏನ್ ನಮ್ ಸುತ್ತಿದ್ರು ಅವನಿಲ್ಲ ಅಲ್ಲಿ ಇದ್ದಾನಲ್ಲ ಅವನಿಗೆ ಆ ನೀರಿನಲ್ಲಿರುವ ಭಗವದ್ ರೂಪ ಅಲ್ಲಿರುವ ಭಗವದ್ ರೂಪಕ್ಕೆ ಸ್ವಾಮಿ ಅರ್ಪಿತ ನಿನಗೆ ಅಭಿಷೇಕವೋ ಅಂತ ಮಾಡಿ ಆ ಮಾಡಿಸಿದ ಮೇಲೆ ಆ ಮಕ್ಕಳಿಗೆ ಮೈ ಒರೆಸ್ತೀರ. ಹೇಳ್ತಾರಲ್ಲ ಸರ್ವಾಂಗ ಭಗವಂತನ ಪೂರ್ಣ ಅಂಗಗಳನ್ನೆಲ್ಲ ವಿಧಿವತ್ ಮಾಡ್ತೇದ್ರಮ್ಮ ಪೂರ್ಣವಾಗಿ ಒರೆಸಿರ್ತಂತೆ ಬಟ್ಟೆ ತಗೊಂಡು. ಮತ್ತು ನಿಮ್ಗೆ ಭಾಗ್ಯ ಬಂದಿದೆ, ಆ ಮಕ್ಕಳು ಮೊಮ್ಮಕ್ಕಳ ಸುತ್ತು ಇರುವಂತಹ ಭಗವದ್ ರೂಪವನ್ನ ಒರೆಸುವಂತ ಭಾಗ್ಯ ಬಂದಿದೆ. ನೋಡುವ ದೃಷ್ಟಿ ಇಟ್ಟರೆ ಸ್ವಾಮಿ ಹತ್ರ ಇದ್ದಾನೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ ದೂರ ಪರಂಬೆತ್ತು ತದೇವಾಂತಿಕ. ನಾವು ನಮ್ಮ ಹತ್ರ ಇರುವ ದೇವರನ್ನ ಬಿಟ್ಟು ದೂರದಲ್ಲಿರುವ ದೇವರ ಕೊಂಡಿದ್ದೆ ಓಡಿ ಹೋಗ್ತಾ ಅಂತ. ಅದಕ್ಕೆ ಅರಣ್ಯಕಾಚಾರ ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ಸ್ವಾಮಿ ನಿಮ್ ಸುತ್ತೇ ಓಡಾಡ್ತಾ ಇದ್ದಾನೆ, ಅವನ ಕಡೆ ಗಮನ ಕೊಡ್ತಾ ಇಲ್ಲ, ಅವನು ದೂರ ನನ್ನ ಮುಟ್ಟಬೇಡ ಅಂತ ಕಡೆ ಹೋಗಿ ಮುಟ್ಲಿಕ್ಕೆ ಹೋಗ್ತೀರಾ. ಅದಕ್ಕೆ ಆ ಮಕ್ಕಳಿಗೆ ಡ್ರೆಸ್ ಹಾಕಿ ಅಂತ ಹೇಳ್ತಾರೆ. ಅಲ್ಲಿರೋ ಸ್ವಾಮಿ ಗದೇ ವಸ್ತ್ರ ಅಲ್ವಾ, ಅಂದ್ರೆ ಇಲ್ಲಿ ಚೂರು ವ್ಯತ್ಯಾಸ. ದೃಷ್ಟಿ ಚೆನ್ನಾಗಿ ಡೆಲಿಕೇಟ್ ಬೈಫರ್ಕೇಶನ್ ಇರುತ್ತೆ ನೋಡಿ. ಈಗ ಒಳಗೆ ದೇವರಿದ್ದಾರೆ, ಆ ದೇವರಿಗೆ ನೀವು ಊಟ ಬಟ್ಟೆ ಕೊಟ್ರೆ ಮಹಾಪಾಪ ಅಲ್ವಾ. ನೀವು ಊಟ ಬಟ್ಟೆ ತಗೊಂಡು ಹೋಗಿ ದೇವರಿಗೆ ಕೊಟ್ರೆ ಮಹಾಪಾಪ, ಮತ್ತೆ ಆ ಕೂಸಿನ ಸುತ್ತು ದೇವರಿದ್ದಾರೆ ಅಂದ್ರೆ ಅವ್ರು ಊಟ ಬಟ್ಟೆ ಅಲ್ವಾ. ಹೋಗದ ಹಾಕಿದ್ದೆ ಮತ್ತೆ ಹಾಕ್ಬೇಕಲ್ಲ ಅಂದ್ರೆ ಆ ಬಟ್ಟೆ ಈ ಜೀವಿಗೆ ಆ ಬಟ್ಟೆ ಆಕಾರದಲ್ಲಿ ದೇವರಿರ್ತಾರಲ್ಲ ಇರಲ್ಲ. ಬಟ್ಟೆ ಸುತ್ತು ಬಟ್ಟೆ ಒಳಗು ಹೊರಗು ಆಕಾರದಲ್ಲಿ ಭಗವಂತ ಇರ್ತಾನೆ. ಅವನು ಉಪೇಂದ್ರ ಅಂತ ಕರೀತಾರೆ, ವಸ್ತ್ರಗಳಲ್ಲಿ ಉಪೇಂದ್ರ ಇರ್ತಾನೆ. ಆ ವಸ್ತ್ರದ ಸುತ್ತು ಆಕಾರದಲ್ಲಿ ದೇವರ ರೂಪವನ್ನ ಈ ಕೂಸಿನ ಸುತ್ತು ಇರುವ ದೇವರ ರೂಪಕ್ಕೆ ವಸ್ತ್ರ ಅಂತ ಕೊಡಿ. ಕೂಸಿಗೆ ವಸ್ತ್ರ ಆಯಿತು, ಆ ಕೂಸಿನ ಸುತ್ತು ಇರುವ ದೇವರಿಗೆ ವಸ್ತ್ರದಲ್ಲಿರುವ ದೇವರ ರೂಪ ವಸ್ತ್ರ ಆಯಿತು. ಈ ಒಂದು ಒಳಗಿನ ಭಾವನೆ ಇಲ್ಲದಿದ್ದರೆ ಮಹಾಪರಾಧ ಆಗಿಬಿಡುತ್ತೆ, ದೇವರಿಗೆ ಇದೇ ವಸ್ತ್ರ ಕೊಟ್ಟ ದೋಷ ಬರುತ್ತೆ. ಅದಕ್ಕೆ ಚೂರು ಅನುಸಂಧಾನ, ಸ್ವಾಮಿ ಇಲ್ಲಿರೋ ನಿನ್ನ ರೂಪ ನಿನಗರ್ತಿದ್ದ, ಈ ವಸ್ತ್ರ ಇವಾಗ ಹುಟ್ಟದ್ದು, ಆ ವಸ್ತ್ರದ ಸುತ್ತ ಇರುವ ದೇವರ ರೂಪ ಯಾರು ಹುಡ್ಲಿಕ್ಕಿಲ್ಲ, ಅವನೇ ಹುಡ್ಬೇಕು. ಅದು ಯಾವಾಗ ಎವರದ್ರಿ ಯಾವಾಗೂ ಹೊಸದಾಗಿ ಇರುತ್ತೆ. ಆದ ಕಾರಣ ಆ ವಸ್ತ್ರ ಹಾಕಿ ಅವನೇನೋ ಕೇಳುತ್ತಾನೆ, ಅದು ಕೊಡು ಇದು ಕೊಡು ಅಂತ ಕೇಳುತ್ತಾರೆ. ಅದನ್ನು ಬಾಯಿ ತುಂಬ ತಿನ್ನಿಸಿ, ತಿನ್ನಿಸುವ ಕಾಲಕ್ಕೆ ಪದಾರ್ಥದಲ್ಲಿರುವ ಭಗವದ್ ರೂಪ ಅಲ್ಲಿರುವ ಭಗವಂತನಿಗೆ ಕೊಡ್ತಾ ಇದ್ದಾನೆ ನೈವೇದ್ಯ ಅಂತ ಕೊಟ್ಟುಬಿಡಿ. ಆ ಕೊಡೋ ಕಾಲಕ್ಕೆ ಬೆಳಿಗ್ಗೆ ಹುಡುಗರಿಗೆ ತಿನ್ನಿಸೋ ಕಾಲಕ್ಕೆ ಏನು ಮಾಡಿರ್ತೀರಲ್ಲ, ನೈವೇದ್ಯ ಮಾಡ್ತೀರಾ ಅಲ್ಲ ಅಂತ ಇದ್ದೀರಾ. ಕೆಲವರು ಎಲ್ಲರೂ ಅಂತ ಇಲ್ಲ ಮಾಡಿ, ಇನ್ನ ಚಾಯ್ಸ್ ಅಲ್ಲ. ಅದಕ್ಕೇನಂತೆ ಮಾಡಿಲ್ಲ ಆಗ್ಲಿ ಕೃಷ್ಣಾರ್ಪಣ ಮಾಡ್ತೀರಾ, ಅದು ಕೃಷ್ಣಾರ್ಪಣ ನಾಳೆ ಶುರು ಮಾಡಿ. ಏನು ಕೈಯಲ್ಲಿ ಕೈಯಲ್ಲಿ ತಗೊಂಡ್ರೆ ಕೃಷ್ಣಾನನ ಕರ್ಪಿಟ್ಟಿ, ಅವನು ಎಲ್ಲಿಲ್ಲ ಎಲ್ಲ ಕಡೆ ತಗೊಳ್ತಾನೆ. ತಗೊಂಡ ಮೇಲೆ ಕೂಸಿನ ದಾರಿಯಲ್ಲಿ ಅಲ್ಲಿರೋ ರೂಪಕ್ಕೆ ಈ ರೂಪ ಕೃಷ್ಣಾನನ ಕರ್ಪಿಟ್ಟಿ ಫ್ರೆಶ್ ಆಗಿ ದೇವರ ನೈವೇದ್ಯ ಮಾಡಿದ್ದೆ ಅವನಿಗೆ ಉಣಿಸಿದ್ದಾಯಿತು. ಉಣಿಸಿದ ಮೇಲೆ ಅವನು ಚೆನ್ನಾಗಿ ಏನು ಪೌಡರ್ ಹಚ್ತೀರೋ ಏನು ಹಚ್ತೀರೋ ಏನು ಮಾಡ್ತೀರೋ ಅಲ್ಲಲ್ಲಿಯೂ ಭಗವದ್ ರೂಪ ಸ್ವಾಮಿಗೆ ಅರ್ಪಣೆ ಮಾಡಿ ನಿನ್ನ ತಯಾರು ಮಾಡಿದೆ ಹರಿಯೇ ಹೋಗಿ ಬಾ ಅಂತ ಸ್ಕೂಲಿಂದ ಕಳಿಸ್ಕೊಳ್ಳಿ. ಅದಕ್ಕೇನಂತೆ ಅನುಸಂಧಾನ ಎಷ್ಟು ಚೆನ್ನಾಗಿದೆ. ಇದು ಮಾಡಿದರೆ ನಿಮಗೆ ಬರುವ ಆನಂದ ಬೇರೆ, ಕೇಳಿ ಬಿಟ್ಟರೆ ಬರುವ ಆನಂದವೇ ಬೇರೆ ಅಲ್ವಾ. ಮಾಡಬೇಕಷ್ಟೇ ಅಲ್ಲಪ್ಪ. ನಮ್ಮಲ್ಲಿ ಮಕ್ಕಳೆಲ್ಲ ಮುಗಿದೋಯ್ತು, ಅವರೆಲ್ಲ ಎಲ್ಲೇ ಹೋಗ್ಬಿಟ್ಟಿದ್ದಾರೆ, ನಾನು ನಮ್ಮವ್ರು ಮಾತ್ರ ಇರೋದು. ಯಾಕೆ ನಮ್ಮ ನಿಮ್ಮವರಲ್ಲಿಲ್ವಾ ದೇವರು? ಅವರಿಗೆ ನೀರಿಗೆ ಕೊಟ್ಟರು ಅಷ್ಟೇ, ಊಟ ಪಡಿಸಿದ್ರು ಅಷ್ಟೇ, ಏನು ಮಾಡಿದ್ರು ಏನೇನು ಎದುರಿ ಕೊಡ್ತಾ ಇದ್ದೀರಿ? ಅಲ್ಲಿರೋ ಭಗವದ್ ರೂಪಕ್ಕೆ ಅನುಸಂಧಾನ ಮಾಡಿ ಕೊಡಿ. ಅನುಸಂಧಾನ ಮಾಡಿದ್ರೆ ಏನಾಗುತ್ತೆ ಹೇಳಿ? ಸಿಟ್ಟಿದ್ರೆ ಕಡಿಮೆ ಆಗುತ್ತೆ. ಯಾವುದಕ್ಕೂ ಸಿಟ್ಟು ಬಂದಿರುತ್ತೆ, ಪರಸ್ಪರಂ ಭಾವ ಅಂತಹ ಗೋಪುರಕ್ಕೆ ಸಿಟ್ಟು ಬಂದಿರುತ್ತೆ, ಅದೆಲ್ಲ ಊಟದ ಕಾಲಕ್ಕೆ ತೋರಿಸ್ತಾರೆ ಅಲ್ವಾ. ಊಟದ ಕಾಲಕ್ಕೆ ಶುರು ಆಗುತ್ತೆ ಮಾತು, ಮಾತು ಶುರು ಆದ ಕೂಡ ಅಲ್ಲೇ ಜಗಳ ಎಲ್ಲ ಅಲ್ಲೇ ಬರ್ತಾ ಇರುತ್ತೆ. ಈ ಅನುಸಂಧಾನ ಬಂದು ಕೂಡ ಎಲ್ಲ ಸೇರ ಅಂತ ಅಲ್ಲಿ ಸಿಟ್ಟು ತೋರ್ಲಿಕ್ಕಿಲ್ಲ. ದೇವರು ಕೂತಿದಾರಲ್ಲ ಗಂಡ ಅಲ್ಲ ಕೂತಿದ್ದು, ಸರಿ ತೋರ್ಲಿಕ್ಕಿಲ್ಲ. ನಿಮಗೆ ಮಾತ್ರ ಅಲ್ಲ, ಪರಸ್ಪರ ಭಾವ ಅಂತ ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಅದರಿಂದ ಅಲ್ಲಿರೋ ಭಗವಂತನ ಚಿಂತನೆ ಮಾಡಿಸಿ ನಾವು ಪಾಲನಂ ಪಿತೃಪೂರ್ವಕೇ ಮೇಲನಂದನನಾದಿಕೇಪ್ಯನುಕೂಲನಂ ಕೃತವಾಸ್ತುತೋ. ಚೆನ್ನಾಗಿದೆ ಅದಕ್ಕೆ ರಸರಂಜನಿ ಅಂತ ಕರೆದು. ನಮಗೆ ಬೇಕಾದ ರೀತಿಯಲ್ಲೇ ನಮ್ಮ ಜೀವನವನ್ನೇ ಭಗವಂತನ ಪೂಜೆ ಅಂತ ಮಾಡಿಕೊಟ್ಟ ಅದ್ಭುತ ಸಾಧನೆ ನಮಗಾಗಿ ಮಾಡಿದ್ದಲ್ಲ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದ ಸಾಧನೆ ಇದು. ಇದನ್ನವರು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದರು, ಜೀವನ ಇಡೀ ಅನುಷ್ಠಾನಕ್ಕೆ ತಂದರು, ನಮಗೆ ಕೊಡ್ತಾ ಇದ್ದಾರೆ. ನಿಮ್ಮಿಷ್ಟಪ್ಪ, ಮಾಡ್ತೀರಾ ಕೇಳಿ ಬಿಡುತ್ತೀರಾ ನಿಮ್ಮಿಷ್ಟ. ಲಾಲನಂತನಯಾದಿ ಕಸ್ಯ ಇಷ್ಟೊತ್ತು ಹೇಳಿದ್ದು, ಬೆಳಿಗ್ಗೆ ಕೊಳ್ಳೆ ಹುಡುಗರಿಗೆಲ್ಲ ಮಾಡಿ ಮಾಡಿದ್ದು. ಪಾಲನಂ ಪಿತೃಪೂರ್ವಕ್ಕೆ ಮನೆಯಲ್ಲಿ ತಂದೆ ತಾಯಿ ಅತ್ತೆ ಮಾವ ಯಾರ್ಯಾರು ದೊಡ್ಡವರು ಇದ್ದಾರೆ ಅವ್ರಿಗೆ ಹೋಗಿ ಮಾಡ್ತಾ ಇದ್ದೀವ. ಆ ಆಕಾರದ ಭಗವಂತ ಇದ್ದಾನೆ. ಆ ಮಾತು ನೋಡಿ ಚೆನ್ನಾಗಿದೆ. ಅವರಿಗೆ ಸೇವಾ ಮಾಡುವುದು ಅಂದ್ರೆ ಮಾತು ಒಂದಲ್ಲ, ಬೆಳಿಗ್ಗೆ ಎದ್ದು ಏನು ಹೇಗಿದೆ, ರಾತ್ರಿ ಸ್ವಲ್ಪ ಹುಷಾರಿದ್ದಿಲ್ಲ ಇವಾಗ ಹೇಗಿದೆ, ಆ ಮಾತಾಡಿಸುವುದು ದೇವರ ಸೇವೆ, ಆ ಭಗವಂತನ ಉಪಚಾರ ಎಷ್ಟು ಚೆನ್ನಾಗಿರುತ್ತೆ. ಹಾಗಾದ್ರೆ ನಿಮಗೆ ಬೆಳಿಗ್ಗೆ ರಾತ್ರಿ ಪರ್ಯಂತ ನಾನಾ ರೂಪದಲ್ಲಿ ನಿಂತ ದೇವರ ಸೇವೆ ಆಯಿತು ನಿಮ್ಮ ಎಲ್ಲ ಕೆಲಸ. ಒಂದ ಅಪ್ಪನ ರೂಪ, ಅಮ್ಮನ ರೂಪ, ಅತ್ತೆ ಮಾವನ ರೂಪ, ಗಂಡನ ರೂಪ, ಹೆಂಡತಿಯ ರೂಪ, ಮಕ್ಕಳ ರೂಪ, ಇದು ಬಿಟ್ಟರೆ ಬೇರೆ ರೂಪದ ಇಲ್ಲಲ್ಲ ಮನೆಯಲ್ಲಿ ಇಷ್ಟೇ ಬರೋದು. ಈ ರೀತಿಯಲ್ಲೆಲ್ಲ ಭಗವಂತ ರೂಪದ ಸೇವನೆ ಆಗ್ತಾ ಇದೆ. ಮತ್ತೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಿಮಗೆ ಬಂದದ್ದು ಏನು? ದೇವರ ನೆನಪೆ. ಒಂದು ಕಡೆ ದೇವರ ನೆನಪು ಸ್ವಲ್ಪ ಬಿಡದೇ ಬಂತು, ಎರಡನೇ ಕಡೆ ಅವನ ವಿಚಿತ್ರವಾದ ಸೇವಾ ಸಿಕ್ಕಿತು, ಮತ್ತಿನ್ನೊಂದು ದೊಡ್ಡ ಅಟ್ಟಕ್ಕೆ ಹಾರುವ ಸಾಧನೆ ಏನಿಲ್ಲ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಾವು ಬದುಕಿದ್ದಷ್ಟೇ ಅಲ್ವಾ. ನಮ್ಮವರಿಗೆ ಕೊಟ್ಟು ನಾವು ತಿಂದು ಬದುಕಿದ್ದು ಮಲಗಿದ್ದು ಇಷ್ಟೇ. ಇನ್ನೇನೋ ಮಾಡಿದಿರಾ? ಏನು ದಿನ ಮಾಡ್ತಾ ಇರೋದೆ ಹೆಚ್ಚಿಗೆ ಸಾಧನೆ ಇದೆಯಾ? ಇಲ್ಲ. ಹಾಗಾದ್ರೆ ಇದು ಹೆಚ್ಚಿಗೆ ಏನು? ಆಲೋಚನಾ ವಿಧಾನ ಬದಲಾವಣೆ. ನಮ್ಮ ಸುತ್ತು ಇದ್ದ ವಸ್ತು ಭಗವಂತ, ಅವನನ್ನ ನೋಡ್ತಾ ಇದ್ದಿಲ್ಲ, ಅವನನ್ನ ನೋಡಿ ಅವನಿಗೆ ಅರ್ಪಣೆ ಮಾಡೋದೇ ಈ ವ್ಯತ್ಯಾಸ. ಮೇಲನಂ ಲಲನಾದಿಕ್ಕೆ ಅನುಕೂಲ ನಂಚಕ ವಾಸ್ತು. ಅದಕ್ಕೆ ಅವರವರ ಮನದ ವಿಲಾಸ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜೆ. ಅಲ್ಲಲ್ಲಿರುವ ಭಗವದ್ ರೂಪವನ್ನು ನೋಡುತ್ತಾ ಹೇ ಸ್ವಾಮಿ ಎಲ್ಲ ನಿನ್ನ ಪೂಜಾ ಹರಿಯೇ ಅಂತ ಹೇಳುವುದೇ. ಅಂದರೆ ಅನುಕೂಲ ನಂಚ, ಎಲ್ಲರಿಗೂ ಅವರವರ ಮನಸ್ಸಿನಲ್ಲಿ ಏನೇನಿದೆ ತಿಳ್ಕೊಂಡು ಅವರ ನೋವಾಗದೆ ಅಲ್ಲಿರುವ ಭಗವದ್ ರೂಪಕ್ಕೆ ಸ್ವಾಮಿ ನಿನ್ನ ಪೂಜಾ ಅಂತ ಕೊಡುವುದೇ ದೊಡ್ಡ ಸೇವಾ. ಮಾಡೋಣ, ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ, ಗೊತ್ತಿಲ್ಲ ಅಂತೇನಿಲ್ಲ, ನಿಮ್ಗೆಲ್ಲ ಗೊತ್ತು, ಮಾಡ್ತಾ ಇಲ್ಲ. ಆ ಮಾಡೋದನ್ನು ಮಾಡಿಬಿಟ್ರೆ ಆಯ್ತಪ್ಪ, ನಾಡಿಂದ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಮಾಡ್ತಾ ಇದ್ದವರಿಗೆ ಗುಡ್, ಮಾಡ್ತೀವಿ ಅಂದವರಿಗೆ ವೆರಿ ಗುಡ್. ಅಲ್ಲ, ಕೆಲವರಿಗೆ ಗೊತ್ತಿಲ್ಲ ಮಾಡಬೇಕು ಅಂತ ಅಂದ್ರೆ ಅಲ್ಲಿ ದೇವರ ರೂಪ ಇದೆ, ಅಲ್ಲಿ ಈ ತರ ಹೇಳಿದೆ ಅಷ್ಟೇ ಹೊರತು ಯಾವ ರೀತಿ ಅರ್ಪಿತ ಏನು ಅರ್ಪಿತ ಗೊತ್ತಿಲ್ಲ. ಡೆಲಿಕೇಟ್ ಕ್ವಾಲಿಫಿಕೇಶನ್ಸ್ ಗೊತ್ತಿಲ್ಲ. ನಮಗೆ ಗೊತ್ತಿದ್ದೇ ಗೊತ್ತಿತ್ತು ಅಂತ ಹೋಗ್ಬಿಡ್ತಾ ಇದ್ರು ಅಲ್ವಾ. ಅಲ್ಲಿರೋ ದೇವರ ರೂಪಕ್ಕೆ ಕೊಡುವ ಪದಾರ್ಥಗಳಲ್ಲಿರುವ ದೇವರ ರೂಪ ಅರ್ಪಣೆ ಮಾಡಬೇಕೆಂಬ ಡೆಲಿಕೇಟ್ ಥಿಂಗ್ ಅರ್ಥ ಆಗಿದ್ದಿಲ್ಲ. ಅಷ್ಟೇ ಅಲ್ಲ, ಆ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಕೊಡುವಾಗ ಸುಮ್ಮನೆ ಕೊಡ್ತೀರಾ ಸೈಲೆಂಟ್ ಆಗಿ, ಏನು ಆಡ್ ಮೂವಿ ತರ ಇಲ್ಲಲ್ಲ, ನಗತಾ ಮಾತಾಡ್ತಾ ಹೆಗಡಾಡ್ತಾ ಬೈತಾ ಏನೇನು ಮಾಡ್ತಾ ಮಾಡ್ತೀರಲ್ವ, ಅದೆಲ್ಲ ಭಗವದ್ ರೂಪಗಳು ಬರ್ತಾ ಇದೆಯಲ್ಲ ಅದೆಲ್ಲ ಅವರು ಪೂಜೆ ಅಂತ ಮಾಡಿಬಿಡಿ, ಚೆನ್ನಾಗಿರುತ್ತೆ. ಯಾಕಂದ್ರೆ ಸ್ವಲ್ಪ ಅಡಿಗೆಯಲ್ಲಿ ವ್ರತ ಒಂದು ತಿಂಗಳು ಚೆನ್ನಾಗಿರುತ್ತೆ, ಇಡೀ ವರ್ಷ ಚೆನ್ನಾಗಿರುತ್ತ ಇಲ್ಲಲ್ಲ. ಅದೇ ಥರ ನಾಳೆ ದ್ವಾದಶಿಗೆಲ್ಲ ಒಳ್ಳೆ ಮೆಣಸಿನಕಾಯಿ ಸಿದ್ಧ ಆಗಿರುತ್ತೆ. ಅದಕ್ಕೆ ನಮ್ಮ ನಿತ್ಯ ಪೂಜೆಯಲ್ಲೂ ಮೆಣಸಿನಕಾಯಿ ಬೇಕಲ್ಲ, ಇಲ್ಲಾಂದ್ರೆ ರುಚಿ ಇರಲ್ಲ. ಅಬ್ಬಯ್ಯೋದು ಜಗಳಾಡೋದು ಇದೇ ಇರುತ್ತದೆ, ಅದು ಇಲ್ಲಾಂದ್ರೆ ಮನೆಯಲ್ಲಿ ರುಚಿ ಇರಲ್ಲ. ಇರಲಿ, ಅಲ್ಲಿ ಭಗವಂತ ಅವನೇ ಕೊಟ್ಟಿದ್ದ ಭಾವನೆ ಅದನ್ನು ಹರೇ ನಿನಗರ್ಪಿತ ಅನ್ನೋಣ. ಹೌದಾ, ಇಷ್ಟ ಆಯ್ತು. ಯಾರ್ಯಾರನ್ನ ಕಳಿಸ್ಕೊಡ್ಬೇಕೋ ಅವ್ರನ್ನ ಕಳಿಸ್ಕೊಟ್ಟಾಯ್ತು. ಕಾಡ ಕೊಡೋರೆಲ್ಲ ಹೊರಟೋದ್ರು, ಪ್ರಶಾಂತ ಆಯ್ತು ಮನೆ. ಏನು ಅಂದ್ರೆ ಅವಸರ ಅವಸರ ಅರ್ಜೆಂಟ್ ಪೀಪಲ್ ಎಲ್ಲ ಹೊರಟೋದ್ರು. ಅದೇ ನೋಡಿ, ತಾಯಿ ಕೂಡ ಮನೆಯಲ್ಲಿ ಮಕ್ಕಳು ಇಬ್ಬರಿದ್ರೆ ಒಬ್ಬ ಮೊದಲು ಸ್ಕೂಲ್ಗೆ ಹೋಗ್ಬೇಕು, ಇನ್ನೊಬ್ಬ ನಂತರ ಹೋಗ್ಬೇಕು. ಆ ನಂತರ ಹೋಗ್ಬೇಕಾದವ ಇದು ಕೂತಿರ್ತಾನೆ, ಮೊದಲು ಹೋಗ್ಬೇಕಾದ ಇದ್ದಿರಲ್ಲ. ಅದಕ್ಕೆ ಇವನ ನೇಮಿಸೋ ಕಾಲಕ್ಕೆ ಅವನು ಹೇಳ್ತಾನೆ, ಅವನನ್ನು ಮಲಗಿಸಿ ಇವನ ಎಬ್ಬಿಸಿ ಇವನ ಕಳಿಸಿ ನಂತರ ಅವನು ನೇಮಿಸ್ತಾಳೆ. ಹೌದಾ, ಹಾಗೆ ದೇವರು ಅಷ್ಟೇ ಅಲ್ಲ, ಸೃಷ್ಟಿ ಮಾಡೋ ಕಾಲಕ್ಕೆ ಯಾರ್ಯಾರು ಮೊದಲು ಹೇಳಬೇಕು ಅವ್ರು ನೇಮಿಸ್ತಾನೆ, ಮಿಕ್ಕವ್ರು ಮಲಗಿಸಿ ಮತ್ತು ನಂತರ ನೇಮಿಸ್ತಾನೆ. ಅದೇ ಸಿಸ್ಟಮ್ ನಾವು ಮಾಡ್ತಾ ಇರೋದು. ಅವ್ರು ನೇಮಿಸೋ ಕಾಲಕ್ಕೆ ಅದೇ ನೇಮಿಸಿದ್ರೆ ಆಯ್ತಲ್ಲ ಸ್ವಾಮಿ, ನೀನು ಹೇಗೆ ಮಾಡ್ತೀಯಲ್ಲ ಮಹಾರಾಯ ಹಾಗೆ ಅಂತ ಕೃಷ್ಣ ಅರ್ಪಣ ಅಂದ್ರೆ ಆಯ್ತು. ನಂತರ ನಾವೊಂದು ಸ್ನಾನ ಮಾಡಲೇಬೇಕಲ್ಲ, ಯಾಕೆ ಏನಾದ್ರೂ ಚೂರು ಬಿಸಿಯಾಗಿ ಹೊಟ್ಟೆಯಲ್ಲಿ ಬೀಳ್ಬೇಕಾದ್ರೆ ಸ್ನಾನ ಮಾಡಬೇಕು. ಇಲ್ಲ ನಾವಂತಾನೇನೋ ಇಟ್ಕೊಂಡಿಲ್ಲ ಅಂದ್ರೆ ಇಟ್ಕೊಂಡು ಬೆಳಿಗ್ಗೆ ಎದ್ದು ಕೂಡಲೇ ಬೆಡ್ ಕಾಫಿ ಬೇಡ, ಅಥವಾ ಬೆಡ್ ಇಳಿದು ಹಲ್ಲು ತಿಕ್ಕಿ ಬಂದು ಕೂಡಲೇ ತೀರ್ಥ ಬೀಳಲೇಬೇಕಾಗಿರುತ್ತೆ, ಇಲ್ಲ ಪೆಟ್ರೋಲ್ ಎಲ್ಲ ನಡೆಯೋದೇ ಇಲ್ಲ ಕೆಲವರಿಗೆ. ಅಲ್ಲ ರಹಸ್ಯ ಹೇಳ್ತಾ ಇದ್ದೀನ ಇಲ್ಲವಲ್ಲ,
ನಿಜಸ್ಥಿತಿ
ನಿಜಸ್ಥಿತಿ ಹಾಕಬೇಡಿ ಬಾಯಲ್ಲಿ. ಸ್ನಾನ ಆಗದೆ ಚೂರು ಬಾಯಲ್ಲಿ ಏನು ಹಾಕಬೇಡಿ, ಯಾಕೆ ಇಲ್ಲಿ ದೇವರಿಗಿನ್ನ ಅಭಿಷೇಕ ಆಗಿಲ್ಲ. ಅಭಿಷೇಕಕ್ಕೆ ಮೊದಲೇ ನೈವೇದ್ಯ ಬರಲ್ಲ, ಅದಕ್ಕೆ ಮೊದಲು ಹೋಗ್ಬಿಡಿ. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ, ಮೊದಲು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತಾರೆ, ಯಾಕೆ ತಮ್ಮ ಸ್ನಾನ ಆಗೋದು ಮತ್ತೆ ಲೇಟ್ ಆಗ್ಬಿಡುತ್ತೆ ಎಲ್ಲರೂ ಮುಗಿದ್ರೆ ಅಂತ. ಅದಕ್ಕೆ ಮೊದಲು ಸ್ನಾನ ಮಾಡಿಕೊಂಡು ಬಂದು ಆ ಗುರು ಮಂತ್ರ ಏನಿದೆ ಬೇಗ 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 ಮುಗಿಸಿಬಿಟ್ಟು ಎಲ್ಲ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ತೀರ್ಥ ಸಮರ್ಪಯಾಮಿ ಅಂತ ಮಾಡ್ತಾ ಇರ್ತಾರೆ. ಇರಲಿ ಬಿಡಿ, ಅದಕ್ಕೆ ಏನಂತೆ ಸ್ವಾಮಿಗೆ ಬಿಸಿ ಬಿಸಿ ಹಾಲು ಕುಡಿತೀರಾ, ಕುಡೀರಿ ಕೊಟ್ಟು ಬಿಡಿ. ಅದಕ್ಕೆ ಸ್ನಾನ ಮಾಡಕ್ಕೆ ಸ್ನಾನ ಮಸ್ತು ಅಭಿಷೇಚನಂತರುಷ ಸೂಕ್ತ ಮಂತ್ರ ಮಸ್ತ್ವಮುಭೌತ ವಸ್ತ್ರ ಯುಗ್ಮಸ್ತು ತವಾಂತರ ಸ್ನಾನ ಮಸ್ತು ಅಭಿಷೇಚನ. ಹೇ ಸ್ವಾಮಿ, ಈ ಮಾಡುವ ಸ್ನಾನ ನಿನಗೆ ಅಭಿಷೇಕವಾಗಲಿ, ಹರಿಯೇ ಭಗವಂತನಿಗೆ ಇದು ಅಭಿಷೇಕ ಅಂತ ಅನಿಸುತ್ತೇ ಇದ್ದ ನೋಡಿ. ಸ್ವಾಮಿ ಬಿಟ್ಟು ಹೋಗ್ತಾನೇ ಇಲ್ಲ, ಯಾವಾಗಲೂ ನಮ್ಮ ಜೊತೆಗೇ ಇರ್ತಾನೆ. ಈಸ್ ದಿ ಓನ್ಲಿ ಒನ್ ಫ್ರೆಂಡ್, ನಮಗೆ ಯಾವಾಗಲೂ ಸುತ್ತು ಇರುವ ಸ್ನೇಹಿತ ಅವನೊಬ್ಬನೇ ನೋಡಿ. ನಮ್ಮಿಂದ ಏನೂ ಅಪೇಕ್ಷೆ ಪಡೆದೆ ಯಾವುದೂ ಇಲ್ಲದೆ ನಮ್ಮ ಸಂತೋಷಕ್ಕಾಗಿ ನಮ್ಮ ಸುತ್ತೇ ಇರುವ ಸ್ನೇಹಿತ ಅವನೊಬ್ಬನೇ. ನಾವು ಕಾಡಲ್ಲಿದ್ದರೂ ನಮ್ಮ ಸುತ್ತೇ ಇರ್ತಾನೆ, ಎಲ್ಲಿದ್ರೂ ಅವನ ಸುತ್ತೇ ಇರ್ತಾನೆ, ತಿಳಿಸಿಕೊಡಲ್ಲ ಅಷ್ಟೇ ವ್ಯತ್ಯಾಸ. ಅದನ್ನು ಹೇಳ್ತಾ ಇದ್ದಾರೆ ಅವನಿಗೆ, ಹೇ ಸ್ವಾಮಿ ನಿನಗೆ ಸ್ನಾನವಾಗಲಿ. ಹೇಗೆ ಸ್ನಾನ ಮಾಡ್ತೀರಾ?
ಸಂಕಲ್ಪ
ಏನಿದೆ ಬಕೆಟಲ್ಲಿ ನೀರಿಡೋದು ಹಾಕ್ಬೋದು ಅಷ್ಟೇ ಅಲ್ವಾ? ಸಂಕಲ್ಪ ಪುರಸ್ಸರವಾಗಿ ಸ್ನಾನ. ಏನು ಸಂಕಲ್ಪ? ಆಯಿತು ಶುಭ ಇಷ್ಟು ಹೇಳ. ಅದಕ್ಕೆ ಹೇಳ್ತಾರೆ ವಿಜಯದಾಸರು ತೀರ್ಥ ಸುಳಾದಿಗಳನ್ನು ಮಾಡ್ತಾ ತೀರ್ಥಾಭಿಮಾನಿ ದೇವತೆಗಳ ಪ್ರಾರ್ಥನೆ ಮಾಡ್ತಾ ಹೇಳ್ತಾರೆ, ಸ್ವಾಮಿ ನನ್ನ ಸ್ನಾನ ಹೇಗಿದೆ ಅಂದ್ರೆ ಅವಸರದಿಂದ ಬಂದವ ಊಟ ಮಾಡಿದಂತಿದೆ. ಹಸಿವೆಯಿಂದ ಕೂತವ ಅವಸರ ಅವಸರವಾಗಿ ಊಟ ಮಾಡ್ತಾನಲ್ಲ, ಆ ಸರ ನನ್ನ ಸ್ನಾನ ಆಗ್ತಾ ಇದೆ. ಈ ಸ್ನಾನ ಸ್ವಲ್ಪ ಸರಿ ಮಾಡಿಕೋಬೇಕು. ಇಷ್ಟು ಮಾಡ್ತಾ ಇದ್ದೀರಾ ಇಲ್ಲ ನೋಡಿಕೊಳ್ಳಿ, ಇಲ್ಲದಿದ್ರೆ ಸೇರಿಸಿಕೊಳ್ಳಿ, ಇಷ್ಟೇ, ಏನು ಚಿಂತೆ ಇಲ್ಲ. ಎದುರಲ್ಲಿ ಇಟ್ಟುಕೊಂಡ ನೀರು, ಆ ನೀರಿನಲ್ಲಿ ನೀರಿದೆಯಲ್ಲ, ಇವಾಗ ಪ್ರತಿಮೆ ಇದೆ, ಪ್ರತಿಮಾದಲ್ಲಿ ನಾವು ಆವಾಹನೆ ಮಾಡಲಿಕ್ಕಿಂತ ಮೊದಲೇ ಒಂದು ರೂಪ ನಿಂತಿರುತ್ತೆ, ದೇವರ ತೇಜೋಮಯ ರೂಪ. ಅದಿಲ್ಲದಿದ್ದರೆ ಪ್ರತಿಮೆ ಇರಲ್ಲ, ತೇಜೋಮಯ ರೂಪ. ಅದರೊಳಗೆ ದೇವತೆಗಳ ಚಿಂತನೆ ಮಾಡಬೇಕು, ಪ್ರತಿಷ್ಠಾ ಮಾಡಿರ್ತಾರಲ್ಲ ಹಾಗೆ ಚಿಂತನೆ ಮಾಡಬೇಕು. ಮಾಡ್ತಾ ಇದ್ದೀರಾ ಇಲ್ಲಿ ನಿತ್ಯ ನಮಸ್ಕಾರ ಮಾಡ್ತೀರಲ್ಲ, ಏನು ಮಾಡ್ತಾ ಇದ್ದೀರಾ? ದೇವರು ಅಂತ ನಮಸ್ಕಾರ ಮಾಡ್ಬಿಡ್ತಾ ಇದ್ದೀರಾ, ಹಾಗೆ ಮಾಡಬೇಡಿ. ಅಲ್ಲಿರೋ ಮೂರ್ತಿ, ಮೂರ್ತಿ ಒಳಗೆ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಮಾತೃಕಾಭಿಮಾನಿ ದೇವತೆಗಳು ನಿಂತಿದ್ದಾರೆ. ಅಲ್ಲಿ ವಾಯುದೇವರಿದ್ದಾರೆ, ಅಲ್ಲಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಪ್ರತಿಮಾ ಒಳಗೆ ಲಕ್ಷ್ಮೀ ಸಹಿತನಾಗೇ ಸ್ವಾಮಿ ನಿಂತಿದ್ದಾರೆ. ಇಷ್ಟು ಚಿಂತನೆ ಮಾಡಿ ಅಲ್ಲಿ ಇನ್ನ ಮುಗಿದಿಲ್ಲ. ಇದನ್ನ ಗೋಲಕ ಚಿಂತನ ಅಂತಾರೆ. ಪ್ರತಿಮಾದೊಳಗೆ ದೇವತೆಗಳು, ಅಲ್ಲಿ ವಾಯುದೇವರು, ಅಲ್ಲಿ ಲಕ್ಷ್ಮೀ ಸಹಿತ ದೇವರನ್ನು ಚಿಂತನೆ ಮಾಡಿ ನನ್ನ ಸ್ವಾಮಿಯೇ ಅಲ್ಲಿದ್ದಾನೆ ಅಂತ ತಿಳಿದು ನಮಸ್ಕಾರ ಮಾಡಿದರೆ ಅದು ಸರಿಯಾದ ನಮಸ್ಕಾರ. ಅದು ವಾಯುದೇವರಲ್ಲೂ ಅಷ್ಟೇ, ರಾಯರಲ್ಲೂ ಅಷ್ಟೇ. ಅಲ್ಲಿರೋ ಭಗವಂತನಿಗೆ ನಮ್ಮ ಬಿಂಬಮೂರ್ತಿಯನ್ನು ಐಕ್ಯ ಚಿಂತನೆ ಮಾಡಿ ನಮಸ್ಕಾರ ಮಾಡಬೇಕು. ಹಾಗಂತ ಸ್ವಾಮಿಗಳು ಪೂಜಾ ಮಾಡೋ ಕಾಲಕ್ಕೆ ಮಾಡಬೇಡಿ. ಯಾಕೆ ಅಂದರೆ ಆ ಪ್ರತಿಮಾ ನಾವು ನಮಸ್ಕಾರ ಮಾಡಲಿಕ್ಕೆ ತದ್ದಲ್ಲ, ಅವರಿಗೇನೆ. ಆದ ಕಾರಣ ಇಲ್ಲಿ ಪ್ರತಿಮಾ, ನಮ್ಮ ದೇವರ ಪೆಟ್ಟಿಗೆಯಲ್ಲಿ ಪ್ರತಿಮಾ, ಅಲ್ಲಿ ಅಡ್ಡಿ ಇಲ್ಲ. ಸ್ವಾಮಿಗಳ ಕೈಯಲ್ಲಿರುವ ಪ್ರತಿಮಾದಲ್ಲಿ ಅವರು ಚಿಂತನೆ ಮಾಡ್ತಾ ಇರ್ತಾರೆ, ಅದಕ್ಕೆ ಕೈ ಮುಗಿದರೆ ಸಾಕು. ಅಲ್ಲೆಲ್ಲ ಇದ್ದಾರೆಂಬ ಚಿಂತನೆ ಇರಲಿ, ಐಕ್ಯ ಚಿಂತನೆ ಬೇಡ. ಸ್ವಾಮಿಗಳು ಅವರ ಬಿಂಬವನ್ನ ಆ ಪ್ರತಿಮಾದೊಳಗಿರುವ ಬಿಂಬಕ್ಕೆ ಐಕ್ಯ ಚಿಂತನೆ ಮಾಡಿ ನಮಸ್ಕಾರ ಮಾಡುತ್ತಾ ಇದ್ದಾರೆ ಅಂತ ಆ ಚಿಂತನೆ ಮಾಡಬಹುದು. ನಮ್ಮ ಬಿಂಬ ಕರ್ಕೊಂಡು ಹೋಗಿ ಅಲ್ಲ ಐಕ್ಯ ಚಿಂತನೆ ಮಾಡುವುದು ಬೇಡ, ಅಥವಾ ಸಾಹಸವಿಲ್ಲದಂಗೆ ಪಬ್ಲಿಕ್ ಆಗಿ ನಮಗಾಗಿ ನಿಂತ ಎಲ್ಲ ಮೂರ್ತಿಗಳಲ್ಲೂ ಚಿಂತನೆ ಮಾಡಿ. ಅದು ಮಾತ್ರ ಒಬ್ಬರು ಸಪರೇಟ್ ಆಗಿರ್ತಾರಲ್ಲ ಅವರ ಮೂಲಕ ಚಿಂತನೆ ಮಾಡಿ ಅಷ್ಟೇ ಅಲ್ಲ. ಸಾಲಿಕ್ರಮ ಕಡ್ಡಿ ಇಲ್ಲ, ಅವ್ರು ಪೂಜೆ ಮಾಡಕ್ಕೆ ಅಲ್ಲ, ಅವ್ರದ್ದು ಬಿಟ್ಬಿಡೋಣ, ಅವ್ರದ್ದು ಅವರಿಗೆ ಬಿಟ್ಬಿಡೋಣ, ನಾವೇನಲ್ಲಿ ಜಾಯಿನ್ ಮಾಡೋದು ಬೇಡ, ನಮ್ಮ ಪಾಡಿನ ಆಗಿದ್ರೆ ಸಾಕು. ಇಷ್ಟು ಅಲ್ಲಿರೋ ದೇವರನ್ನ ಅವರು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡಿದರೆ ನಾವು ಬಚಾವ್ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಬಹಳ ಹೆಚ್ಚು ಕಮ್ಮಿಗಳಾಗೋಗುತ್ತೆ. ಸರಿ, ಯಾಕೆ ಹೇಳಿದ್ರೆ ನಾವು ಇಷ್ಟು ಮಾಡೋ ಕಾಲಕ್ಕೆ ನಮ್ಗೆ ಯಾರು ಕೇಳಿದ್ರು ಸ್ವಾಮಿ ಪೂಜೆ ಮಾಡೋ ಕಾಲಕ್ಕೆ ನಾವು ಮಾಡೋದಾ ಇಲ್ಲ ಅಂತ ಕೇಳಿದ್ರು, ಅದು ಬರುತ್ತೆ ಪಾಪ. ಯಾಕೆ ನಮ್ಗೆ ಎಲ್ಲ ಸ್ವಾಮಿಗಳೇ ಬರ್ತಾ ಇರ್ತಾರೆ ಬೆಂಗಳೂರು ಅಂದ್ರೆ, ಎಲ್ಲ ಸ್ವಾಮಿ ಬರ್ತಾರೆ, ಎಲ್ಲ ಕಡೆ ನಾವು ಹೋಗ್ಬೇಕಾಗಿರುತ್ತೆ, ಅಲ್ಲಿ ಚಿಂತನೆ ಮಾಡಬೇಕಾ ಇಲ್ಲವ, ಹೇಗೆ ಮಾಡಬಹುದು ಅಂದ್ರೆ ಇಷ್ಟೇ. ಅಲ್ಲಿರುವ ಭಗವಂತನ ಮೂರ್ತಿಗೆ ಆ ಗುರುಗಳು ಆ ಪದಾರ್ಥಗಳಲ್ಲಿರುವ ದೇವರನ್ನ ಅವರಲ್ಲಿರುವ ದೇವರನ್ನ ಐಕ್ಯ ಚಿಂತನೆ ಮಾಡಿ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿ ನಾವು ಚಿಂತನೆ ಮಾಡಿದ್ದನ್ನ ದೇವರಿಗೆ ಅರ್ಪಣೆ ಮಾಡಬೇಕು ಗುರುಗಳ ಮೂಲಕ. ಸರಿ, ಅದು ಅಷ್ಟೇ, ನಮಗಿಂತ ದೊಡ್ಡವರು ಪೂಜಾ ಮಾಡುತ್ತಾ ಇದ್ದಾರೆ ಅಲ್ಲಿ, ನಾವು ಐಕ್ಯ ಚಿಂತನಾದರೂ ಮಾಡಬಾರದು. ನಿಮ್ಮ ಮನೆಯವರು ಪೂಜೆ ಮಾಡ್ತಾ ಇರ್ತಾರೆ, ಮಾಡೋ ಕಾಲಕ್ಕೆ ಪಂಚಾಮೃತ ಮಾಡ್ತಾ ಇರ್ತಾರೆ, ನೀವು ಗೋವಿಂದ ಅಂತ ಐಕ್ಯ ಚಿಂತನೆ ಮಾಡಬೇಡಿ. ಇಷ್ಟು ಮಾಡಬಹುದು, ನಿಮ್ಮ ಮನೆಯವರು ಮಾಡುತ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡಿಬಿಡಿ. ಎಲ್ಲಕ್ಕೂ ಅಷ್ಟೇ, ಸ್ವಾಮಿಗಳು ನಮಗಿಂತ ದೊಡ್ಡವರು ಮಾಡುತ್ತಾ ಇದ್ರೆ ಅಲ್ಲಿ ಆಯಾ ರೂಪಗಳು ಆಯಾ ದೇವರಿಗೆ ಬರ್ತಾ ಇದೆ ಅಂತ ಅನುಸಂಧಾನ ಮಾಡಿ ನಮಸ್ಕಾರ ಸಲ್ಲಿಸಿದ್ರೆ
ಆಯ್ತು.
ಐಕ್ಯ ಅಂದ್ರೆ ಹೀಗೆ ಇಲ್ಲೇ ಇಷ್ಟೇ ನೋಡಿ, ನಮ್ಮೊಳಗಿರುವ ಸ್ವಾಮಿನೇ ದೊಡ್ಡವರಲ್ಲಿ ನಿಂತು ಈ ಪೂಜಾ ಮಾಡುತ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ, ಸಾಕಲ್ವ? ಅಲ್ಲಿಗೆ ಮುಗಿದೋದು. ಸರಿ, ಸ್ನಾನ ಮಾಡ್ತೀರಲ್ಲ, ಸ್ನಾನ ಹೇಗೆ ಮಾಡಬೇಕು ಅಂದರೆ ನೀರೇ ಪ್ರತಿಮಾ, ನೀರಿನೊಳಗೆ ನೀರಿಗೆ ಅಭಿಮಾನಿ ದೇವತೆಗಳು ನಿಂತಿರ್ತಾರೆ. ಹೌದಾ? ನೀರು ಜಲದಲ್ಲಿ ಅಭಿಮಾನಿ ದೇವತೆಗಳನ್ನು ಅರಿತು, ಗಂಗೆಯಲ್ಲಿ ಗಂಗಾ, ಯಮುನಾ, ಕಾವೇರಿ, ಗೋದಾವರಿ, ಹಾಗೆ ಹಾಗೆ ಜಲಾಭಿಮಾನಿ ದೇವತೆಗಳನ್ನು ತಿಳಿದು, ತಿಳಿದಾಗಿದ್ರೆ ಇದ್ದಾರೆ ಅಂತ ತಿಳಿದು, ಅವ್ರ ಹೆಸರು ಗೊತ್ತಿಲ್ಲ, ರೂಪ ಗೊತ್ತಿಲ್ಲ, ಚಿಂತನೆ ಮಾಡಬೇಕೋ ಬೇಡವೋ ಮಾಡಿ, ಇದ್ದಾರೆ ಅಂತ ಚಿಂತನೆ ಮಾಡಿದ್ರೆ ಆಯ್ತು. ಜಲಾಭಿಮಾನಿ ದೇವತ ಅವರ ಅಂತರ್ಗತ ವಾಯುದೇವರು, ಅಲ್ಲಿ ದ್ರವರೂಪಿಯೇ ನಾರಾಯಣ ಇದ್ದಾನೆ ಅಂತ ಚಿಂತನೆ ಮಾಡಿ ಇನ್ನ ಮುಗಿದಿಲ್ಲ ಸ್ನಾನ. ಆ ದೇವರಿಗೆ ಡೈರೆಕ್ಟ್ ಆಗಿ ಹಾಗೆ ಹಾಕೋಬಾರ್ದಂತೆ. ಜಲಾಭಿಮಾನಿ ದೇವತ ಯಾರು? ಬುಧ. ಕರ್ಮಾಭಿಮಾನಿ ದೇವತ ಪುಷ್ಕರ. ಅವರಿಗೆ ನಮಸ್ಕಾರ ಮಾಡಿ, ಜಲಾಭಿಮಾನಿ ದೇವತೆಗಳಿಗೆ ನಮಸ್ಕಾರ ಮಾಡಿ, ದೇವರವರಿಗೂ ಎಲ್ಲರಿಗೂ ನಮಸ್ಕಾರ ಮಾಡಿ. ಆ ನಮಸ್ಕಾರವೇ ಷೋಡಶೋಪಚಾರ ಪೂಜಾ ಅಂತ ಸಮರ್ಪಿಸಿ ಅವರ ಅಪ್ಪಣೆ ಪಡೆದು, ದೇವ ದೇಹಿ ಮಮಾನುಜ್ಞಾ ವಿಷ್ಣು ತೀರ್ಥನಿ ಸೇವನೆ, ಸ್ವಾಮಿ ಸ್ನಾನ ಮಾಡ್ಲಿಕ್ಕೆ ಅರ್ಪಣೆ ಕೊಡ್ರಿ ಅಂತ ಕೇಳಿಕೊಂಡು, ಆ ನೀರನ್ನ ಅಂದ್ರೆ ನೀರಿನಲ್ಲಿ ಭಗವದ್ ರೂಪ ಇದೆಯಲ್ವಾ, ಆ ನೀರಿನಲ್ಲಿರುವ ಭಗವದ್ ರೂಪವನ್ನ ನಮ್ಮ ಸುತ್ತೂ ಇರುವ ವಿರಾಟ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡುತ್ತಾ ಹಾಕೊಳ್ಳೋದೇ ಸ್ನಾನ. ಹೌದಾ? ಅವಾಗೇ ನೀರಿನಲ್ಲಿ ಎಷ್ಟು ತತ್ವಗಳಿರುತ್ತೆ? 24 ತತ್ವಗಳು ಸೂಕ್ಷ್ಮ ರೂಪದಿಂದ ನೀರಲ್ಲಿರುತ್ತೆ. ಹಾಗಾದ್ರೆ ತತ್ವಾಭಿಮಾನಿಗಳು ಇರ್ತಾರ ಅಲ್ಲಿ? ಇರ್ಲೇಬೇಕಲ್ವ? ನಮ್ಮ ಶರೀರದಲ್ಲೂ ಇರ್ತಾರಲ್ವ? ಹಾಗಾದ್ರೆ ಅಲ್ಲಿರೋ ಅವರವರ ರೂಪ ಇಲ್ಲಿರೋ ಅವರವರ ರೂಪಕ್ಕೆ ಐಕ್ಯ ಅಂತ ಚಿಂತನೆ ಮಾಡಿದರೆ ಅವರಿಗೆಲ್ಲ ಸ್ನಾನ ಆಯಿತು. ಹೌದಾ? ಆ ಅಭಿಷೇಕ ಮಾಡೋ ಕಾಲಕ್ಕೇನೆ 14 ಲೋಕಗಳು ನಿಂತಿದ್ದಾರೆ, ಅಲ್ಲಿರುವ ಸಕಲ ಸಾಂಶರು ನಿಂತಿದ್ದಾರೆ, ದೊಡ್ಡವರೆಲ್ಲ ನಿಂತಿದ್ದಾರೆ, ಅವರ ಸುತ್ತು ಭಗವತ್ ರೂಪಗಳು ನಿಂತಿವೆ. ಇಲ್ಲಿ ನೀರಿನಲ್ಲಿರುವ ಭಗವತ್ ರೂಪ ಅಲ್ಲಿರೋ ಎಲ್ಲ ಭಗವದ್ ರೂಪಗಳಿಗೆ ಐಕ್ಯ ಅಂತ ಚಿಂತನೆ ಮಾಡಿದರೆ ನಮ್ಮ ಶರೀರದಲ್ಲಿರುವ 14 ಲೋಕದಲ್ಲಿರುವ ಸಕಲ ಸಜ್ಜನರಿಗೆ ಶುದ್ಧ ಅಭಿಷೇಕ ನಡೆದು ಹೋಗುತ್ತೆ. ಆ ಅಭಿಷೇಕದ ಜಲ ಪಾದವಲಕ ಸೋತ್ತಮರು ಪೂಜಾ ಮಾಡುವ ಕಾಲಕ್ಕೆ ನೀವು ಐಕ್ಯ ಮಾಡಬೇಡಿ ಅಂತ ಹೇಳಿದೆ. ನಿಮ್ಮೊಳಗಿರುವಂತಹ ದೊಡ್ಡವರಿಗೆ ನೀವು ಅಭಿಷೇಕ ಮಾಡಬಾರದು ಅಂತ ಹೇಳಿಲ್ಲ. ನಿಮ್ಮೊಳಗವರಿದ್ದಾರೆ, ಆಕಾರದ ಭಗವದ್ ರೂಪಕ್ಕೆ ನೀವು ಅಭಿಷೇಕ ಮಾಡುತ್ತಾ ಇದ್ದಾರೆ. ನಿಮ್ ದೇವರ ಪೆಟ್ಟಿಗೆಯಲ್ಲಿ ಸೋತ್ತಮರಿಲ್ವಾ? ಅವ್ರನ್ನ ಅಭಿಷೇಕ ಮಾಡ್ತೀರಲ್ಲ, ಅದೇ ತರ. ಅದು ಹೊರಗಿನ ದೇವರ ಪೆಟ್ಟಿಗೆ, ಇದು ಹೊರಗಿನ ದೇವರ ಪೆಟ್ಟಿಗೆ. ಈ ದೇವರ ಪೆಟ್ಟಿಗೆಯಲ್ಲಿ ಪೂಜೆ ಮಾಡಿ ಆ ಪೆಟ್ಟಿಗೆ ಹೋಗ್ಬೇಕು. ನಾವು ಈ ಪೆಟ್ಟಿಗೆ ತಂಡೆಗೆ ಹೋಗಲ್ಲ, ಆ ಪೆಟ್ಟಿಗೆನೆ ಕೂಡಿಸಿ ಹೋಗ್ತಾ ಇರ್ತೇವೆ. ಅದಕ್ಕೆ ಇಲ್ಲಿರತಕ್ಕಂಥ ಎಲ್ಲಾ ಮಹಾನುಭಾವರಿಗೆ ಅಲ್ಲಿರೋ ಭಗವದ್ ರೂಪಗಳಿಗೆ ಅಭಿಷೇಕ ಆಗ್ತಾ ಇದೆ ಅಂತ ಚಿಂತನೆ ಮಾಡಿ ಸ್ನಾನ ಮಾಡಬೇಕು. ಆ ಸ್ನಾನ ಮಾಡೋ ಕಾಲಕ್ಕೆ ಗಂಡಸರು ಪುರುಷ ಸೂಕ್ತವನ್ನು ಹೇಳಿಕೊಟ್ಟು ಸ್ನಾನ ಮಾಡಬೇಕು. ಯಾಕೆ ಅಂದರೆ ಪುರುಷನಾಮಕ ಭಗವಂತ ವಿರಾಟ ಬನಂತೆ ಇರುತ್ತೆ, ಅವನಿಗೆ ಅಭಿಷೇಕ ಅಂತ ಮಾಡಬೇಕು. ಹೆಂಗಸರು ಅದಕ್ಕೆ ದಾಸರು ಕೊಟ್ಟರು ನೋಡಿ, ಕಕ್ಷಾಚಾರದ ಸಂಘದಲ್ಲಿ ಏನು ಕೊಟ್ಟರು? ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಪರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸಮೇಯ ದತ್ತ ಪುರುಷದ ಪುಷ್ಕರ ನಿಲಯ ಮಹಾಪುರುಷ ದಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಅಷ್ಟು ಚೆನ್ನಾಗಿದೆ. ಇನ್ನ ಪುರುಷ ಸೂಕ್ತ ಹೇಳೋರಿಗೆ ಹೇಳ್ತಾ ಇರ್ತೀವಿ ತಲೆಯಲ್ಲೋ ಇರುತ್ತೆ, ಇದು ಹೇಳ್ತಾ ಇದ್ರೆ ತಲೆ ಅಲ್ಲೇ ಬರುತ್ತೆ. ಕನ್ನಡದ್ದಲ್ಲ ಅರ್ಥ ಆಗ್ತಾ ಇರುತ್ತೆ ನಮಗೆ ಸಂಸ್ಕೃತದ ಮೇಲೆ ಅಭಿಮಾನ ಅರ್ಥ ಆಗಲ್ಲ ಹೇಳಿ ಹೋಗ್ತಾ ಇರುತ್ತೆ ಮತ್ತೆ ಆ ರೀತಿಯಾಗಿ ಒಟ್ಟಾರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಮ್ಮ ಸುತ್ತು ನಮಗಾಗಿ ನಿಂತ ಮಹಾನುಭಾವನನ್ನ ಕ್ಷಣ ಕ್ಷಣಕ್ಕೆ ನಾವು ಅವನಿದ್ದಾನೆ ಎಂಬ ಅನುಭವದಿಂದ ಅವನಿಗೆ ಎಲ್ಲ ಸಮರ್ಪಣೆ ಮಾಡುವುದೇ ಬಿಂಬ ಪೂಜೆ ಅದಕ್ಕಿಂತ ದೊಡ್ಡದಿಲ್ಲ ಇದೆಲ್ಲ ಹೇಳ್ಕೊಡ್ತಾ ಇದ್ದಾರಲ್ಲ ಎಕ್ಸಸೈಸು ಏನಿದು ಅಂದ್ರೆ ಕೊನೆಗೆ ಹೇಳ್ತಾರೆ ಹೆಸರೇನು ಅಂದ್ರೆ ಬಿಂಬ ಪೂಜನ ಸನ್ನತಂ ಇದು ಬಿಂಬ ಪೂಜೆ ಅಂತ ಹೇಳ್ತಾರೆ ಇದನ್ನ ಮಾಡದಿದ್ರೆ ಯಾರಿಗೂ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಏನ್ ನಮ್ ಕಣ್ಣಿಗೆ ಹೋಯ್ತಪ್ಪ ಹೇಗೆ ಹೇಳಿದ್ದಾರೋ ಆ ಪ್ರಕಾರ ಮಾಡ್ಕೊಂತ ಹೋದ್ರಾಯ್ತಲ್ಲ ಚೆನ್ನಾಗಿ ಮಾಡಿದ್ರೆ ಆಯ್ತಲ್ಲ ನಮ್ಗೆ ಯಾರು ಹೇಳ್ಕೊಡ್ತಾರೆ ಬಂದಿರಲ್ಲ
ಪೂಜೆ ಮಾಡಿದ್ರೆ ತುಂಬಾ ನಾಪಾನೆ ಮಾಡ್ತೀವಲ್ಲ ಇದೇ ಉದ್ದೇಶ
ಹೌದು ಅಲ್ಲಿ ಇಲ್ಲಿ ನಮ್ಮ ಒಳಗಿರತಕ್ಕಂಥ ಆವಾಹನೆ ಇಲ್ಲ ಸಹಜವಾಗಿ ಕೂತಿದ್ದಾರೆ ಎಲ್ಲ ದೇವತೆಗಳು ದೇವರು ಎಲ್ಲ ರೂಪಗಳು ನಾವು ಸಾಯೋಪರ್ಯಂತ ನಾವು ಹೋಗಂದ್ರೂ ಹೋಗಲು ಒಳಗೆ ಕೂತಿರ್ತಾರೆ ನಾವು ಹೊರಟ ಕಾಲಕ್ಕೆ ಅವರ ಕರ್ಕೊಂಡೇ ಹೋಗ್ತಾರೋ ಅಷ್ಟು ಒಳ್ಳೆ ಸಂವಿಧಾನ ನಮ್ಮಲ್ಲಿದೆ ಮತ್ತೆ ಇಂಥ ಪ್ರತಿಮೆ ಎಲ್ಲಾದ್ರೂ ಸಿಗುತ್ತೆ ಅಂದ್ರೆ ಮಾತಾಡೋ ಪ್ರತಿಮಾ ದೇವರು ಮಾತಾಡ್ತಾರೆ ನೋಡಿ ಸರಿ ಆ ಪುರುಷ ಸೂಕ್ತ ಅದೇ ಮಂತ್ರವಾಗಲಿ ಹರಿಯ ನೀವೇನು ಹೇಳ್ತಾ ಇದ್ದೀರಿ ನೋಡಿ ಅಲ್ಲಿ ಸ್ವಲ್ಪ ನೀರಿನಲ್ಲಿರುವ ಭಗವದ್ ರೂಪಗಳು ಸ್ವಾಮಿಗೆ ಅರ್ಪಿತ ಇದು ಅಭಿಷೇಕ ಆಯಿತು ಇನ್ನ ಏನೇನು ಕೊಡ್ಬೋದು ಹೇಳಲ್ಲಿ ಕೈ ಕದಲುತ್ತಾಗಲ್ಲ ಕಣ್ಣು ನೋಡುತ್ತಾಗಲ್ಲ ಕಿವಿ ಕೇಳುತ್ತಾ ಇದೆ ಬಾಯಿ ಮಾತಾಡ್ತಾನೆ ಇರುತ್ತೆ ಸ್ನಾನ ಮಾಡೋಕಾಲಕ್ಕೆ ಲೌಕಿಕರಾದ್ರೆ ಹಾಡು ಹೇಳ್ತಾ ಇರ್ತಾರೆ ಮಾಮೂಲು ಜನ ಆದ್ರೆ ದೇವರು ಹಾಡು ಹೇಳ್ತಾರೆ ಒಟ್ಟಾರೆ ಬಾಯಿ ಸುಮ್ಮನೆ ಇರಲ್ಲ ಸ್ತೋತ್ರ ಯಾವುದು ಬರ್ತಾನೆ ಇರುತ್ತೆ ಅಲ್ಲಿ ಭಗವದ್ ರೂಪಗಳು ಬರ್ತಾ ಇರುತ್ತಾ ಕಣ್ಣಿಂದ ಬಕೆಟ್ಟು ಅದು ಇದು ನೋಡಿದಾಗ ಸ್ನಾನ ಮಾಡೋದು ಹೇಗೆ ಆ ನೋಟದಲ್ಲಿ ದೇವರೂಪ ಬರ್ತಾನೆ ಇರುತ್ತಾ ಕಿವಿಯಿಂದ ಕೇಳ್ತಾ ಇರ್ತೀವ ಬರ್ತಾ ಇರುತ್ತಾ ಕೈಯಿಂದ ಹಾಕೊಳ್ತಾ ಇದ್ರೆ ಭಗವದ್ ರೂಪಗಳು ಬರ್ತಾ ಇರುತ್ತಾ ಕಾರು ಕದಲುತ್ತಾನೆ ಇರುತ್ತಾ ಇಷ್ಟು ಇಂದ್ರಿಯಗಳ ವ್ಯಾಪಾರ ನಡೀತಾ ಇದ್ರೆ ಅಲ್ಲಿ ಭಗವದ್ ರೂಪಗಳು ಪುಂಖಾನುಪುಂಖವಾಗಿ ಬರ್ತಾ ಇರುತ್ತಾ ಅದೆಲ್ಲ ಅವನಿಗೆ ಐಕ್ಯ ಅನುಸಂಧಾನ ಮಾಡಿದರೆ ಆ ಎಲ್ಲಾ ವ್ಯಾಪಾರ ಭಗವಂತನಿಗೆ ಅರ್ಪಿತ ಆಯಿತು ಆಯಾ ಕಾಲದಲ್ಲಿ ಆಯಾ ಕಾಲದಲ್ಲಿ ಫ್ರೆಶ್ ಏನ್ರಿ ಸರಿಯಾ ಯಾಕಂದ್ರೆ ಪಾಪ ಚೆನ್ನಾಗಿ ಕೇಳ್ತಾ ಇದ್ದೀರ ಮಾಡ್ತಾ ಇದ್ದೀರೋ ಇಲ್ಲೋ ಗೊತ್ತಿಲ್ಲ ಅಷ್ಟೇ ಮಾಡ್ತಾ ಇದ್ರಲ್ವಾ
ಮಾಡ್ತೀವಿ
ಮಾಡ್ಬಿಡಿ ಯಾಕಂದ್ರೆ ಸಂಕಲ್ಪ 70% ಆದ್ರೆ 90 ಬರುತ್ತೆ ಗೊತ್ತೇ ಇಲ್ಲಲ್ಲ ಒಳ್ಳೇದಮ್ಮ ಅದಕ್ಕೇನಂತೆ ಸ್ವಾಮಿ ತಿಳಿಸಿದ್ನಲ್ಲ ಮತ್ತೆ ಒಳ್ಳೆ ವಿಷಯ ಯಾವ ದಿವಸ ಗೊತ್ತಾಗುತ್ತೋ ಆ ದಿವಸ ಹಬ್ಬ ಅಲ್ವಾ ಬರೇ ಹೋಳಿಗೆ ಪಾಯಸ ತಿಂದ್ರೇನೆ ಹಬ್ಬ ಇದೇ ನಿಜವಾದ ಹೋಳಿಗೆ ಪಾಯಸ ಜೀವ ಬೆಳೆಯಲಿಕ್ಕೆ ಅನ್ನ ಇದೆ ಆ ಅನ್ನ ಶರೀರ ಬೆಳೆಯಲಿಕ್ಕೆ ಹಾಳಾಗಿ ಹೋಗಲಿಕ್ಕೆ ಈ ಅನ್ನ ಶುದ್ಧವಾಗುತ್ತೆ ನಂತರ ಹೇಳ್ತಾರೆ ಹಾಗಾದ್ರೆ ಏನೇನು ಕೊಡ್ತೀರಾ ಸ್ನಾನ ಮಾಡೋ ಕಾಲಕ್ಕೆ ಹೇಳಿ ನೀರಿನಲ್ಲಿರುವ ಭಗವತ್ ರೂಪ ಇಲ್ಲಿರುವ ವಿರಾಟ್ ರೂಪಕ್ಕೂ ನಮ್ಮೊಳಗಿರುವ ಭಗವಂತನ ಅನಂತ ರೂಪಗಳಿಗೂ ಅರ್ಪಿತ ಐಕ್ಯ ಚಿಂತನೆ ಹಾಗೆ ಅಲ್ಲಿ ಬಾಯಿಯಿಂದ ಬರುವ ನಾನಾ ಮಂತ್ರ ಸ್ತೋತ್ರದಲ್ಲಿರುವ ಭಗವದ್ ರೂಪಗಳಿಗೂ ಬರುವಂತ ಭಗವದ್ ರೂಪಗಳಿಗೂ ನಮ್ಮ ಸುತ್ತು ಇರುವ ನಮ್ಮೊಳಗಿರುವ ಅನಂತ ರೂಪಗಳಿಗೂ ಐಕ್ಯ ಹೌದಾ ನಂತರ ಅನಂತ ರೂಪಗಳು ಅಂದ್ರೆ ಒಳಗೆ ತತ್ವಾಭಿಮಾನಿ ರೈತರಿದ್ದಾರೆ ಅವರೊಳಗಿಲ್ಲ ಸಜ್ಜನರೊಳಗೆ ಅಂತ ಚಿಂತನೆ ಮಾಡಬೇಕು ಅದು ಮೊದಲೇ ಬ್ರಾಕೆಟ್ ಆಗಿ ಹೇಳ್ಕೊಟ್ಟಿದ್ದೆ ಆಯ್ತಾ ನಂತರ ನಮ್ಮ ಸಕಲೇಂದ್ರಿಯಗಳ ವ್ಯಾಪಾರದಲ್ಲಿ ಹುಟ್ಟಿದ ಎಲ್ಲಾ ಭಗವದ್ ರೂಪಗಳಿಗೂ ಆ ನಮ್ಮೊಳಗಿರುವ ಭಗವದ್ ಬಿಂಬ ರೂಪನಿಗೂ ಐಕ್ಯ ಚಿಂತನೆ ಮಾಡಿದರೆ ಮಂತ್ರ ತಂತ್ರ ಪುರಸ್ಸರ ದೇವರಿಗೆ ಅಭಿಷೇಕ ಮಾಡಿದ ಫಲ ಎಷ್ಟು ಚೆನ್ನಾಗಿದೆ ಈ ತರ ಅಭಿಷೇಕ ಮಾಡಿ ಸರಿ ಮುಗಿತಪ್ಪ ಮುಗಿದು ಕೊಳ್ಳೆ ದೇವರಿಗೆ ಸ್ನಾನ ಮಾಡಿಸ್ತೀರಾ ಸ್ನಾನ ಮಾಡಿದ ಕೊಳ್ಳೆ ದೇವರಿಗೆ ಅಭಿಷೇಕ ಮಾಡಿದ ಕೊಳ್ಳೆ ಏನ್ ಮಾಡ್ತೀರಾ ಆಚಮನೀಯ ಸಮರ್ಪಯಾಮಿ ಅಂತೀರ ಸ್ನಾನ ಮಾಡಿದ ಕೊಳ್ಳೆ ಒಂದು ಆಚರಣೆ ಮಾಡಬೇಕು ವಸ್ತ್ರ ಉಟ್ಟು ನಂತರ ಒಂದು ಆಚರಣೆ ಮಾಡಬೇಕು ಹೌದಾ ಸ್ನಾನ ಆದ ಕೊಳ್ಳೆ ಆಚರಣೆ ಮಾಡ್ತೀರಲ್ಲ ಮಾಡೋ ಕಾಲಕ್ಕೆ ಒಂದು ಇಟ್ಟು ಟೀ ಕಾಫಿ ಕುಡಿತಾ ಇರ್ತಾರಲ್ಲ ಆ ಥರ ಆಚಮನ ಮಾಡೋ ಕಾಲಕ್ಕೆ ನಮ್ಮ ಸುತ್ತ ಸ್ವಾಮಿ ಇದ್ದಾನೆ, ನಿನಗೂ ಆಚಮನ ನನಗೂ ಆಚಮನ, ಎರಡು ಒಂದೇ ಒಂದೇ ಕಾಲದಲ್ಲಿ ಆಗ್ತಾ ಇದೆ, ನಿನಗೆ ಆಚಮನ ಹರಿಯೇ ಅಂತ ಮಾಡಿಬಿಡಿ. ನಂತರ ಅಲ್ಲೂ ಅಷ್ಟೇ ಆ ನೀರಿನಲ್ಲೂ ಇದು ಟೆಂಪ್ಲೇಟ್, ಎಲ್ಲೆಲ್ಲಿ ಏನೇನು ಏನೇನು ಕೊಡ್ತಾ ಇರ್ತೀರೋ ಅಲ್ಲಲ್ಲಿರುವ ಭಗವದ್ ರೂಪವನ್ನ ದೇವರಿಗೆ ಕೊಡಬೇಕು ಅನ್ನೋದು ಸದಾ ನೆನಪು ಮಾಡಿಕೊಳ್ಳಿ. ಮಾಡ್ಬೇಕಾ? ಆಚಮನ ಆಗಿತ್ತು. ಭೌತ ವಸ್ತ್ರ ಯುಗ್ಮ ವಸ್ತುತ ವಂಕರ, ಆ ಸ್ವಾಮಿಗೆ ಒಳ್ಳೆ ಒಗೆದ ಭೌತ ಶುದ್ಧವಾದ ಒಗೆದ ವಸ್ತ್ರವನ್ನ ಉಡೋ ಉಡೋ ಕಾರಕ್ಕೆ ತವ ಅಂಬಾರ ನಿನಗಯ್ಯ ವಸ್ತ್ರ ಅಂದ್ರೆ ದೇವ್ರು ಕೇಳ್ತಾನೆ, ನೀ ಉಟ್ಟ ವಸ್ತ್ರ ನನಗೆ ಕೊಡ್ತೀಯ? ಇಲ್ಲ ಸ್ವಾಮಿ, ಅದರಲ್ಲಿರುವ ನಿನ್ನ ರೂಪ ಇದೆಯಲ್ಲ ಅದೇ ನಿನಗೆ ವಸ್ತ್ರ, ಇದು ನನಗೆ ವಸ್ತ್ರ. ನೋಡಿ, ಇಬ್ಬರು ಫ್ರೆಂಡ್ಸ್ ಇದ್ರೆ ಜೊತೆ ಜೊತೆಗೆ ನಿನಗೂ ವಸ್ತ್ರ ನನಗೂ ವಸ್ತ್ರ, ನಿನಗೂ ಊಟ ನನಗೂ ಊಟ, ಹೇಗಿರುತ್ತಲ್ಲ ನೋಡಿ. ಕ್ಲೋಸ್ ಫ್ರೆಂಡ್ಸ್ ಇದ್ರೆ ಅದೇ ಥರ, ಅವನು ಬಿಟ್ಟು ಫ್ರೆಂಡ್ ಯಾರಿದ್ದಾರೆ? ಯಾರೂ ಇಲ್ಲ. ಎಲ್ಲ ತೂಗೊಂಡು ಹೋದ್ರೆ ಎಲ್ಲರೂ ನೋಡಿ, ಇವತ್ತು ಸ್ಮೈಲಿಂಗ್ ಫೇಸ್ ಇದ್ರೆ ನಾಳೆ ಬೆಳಿಗ್ಗೆ ಫೈಟಿಂಗ್ ಫೇಸ್, ಅವನಪ್ಪನೇ ಎವರು ಸ್ಮೈಲಿಂಗ್ ಫೇಸ್. ನಮ್ಮ ದೋಷಗಳ ಸಹಿತ ನಮ್ಮನ್ನು ಅಭಿಮಾನ ಮಾಡುವಂತಹ ಸ್ನೇಹಿತ ಅವನಪ್ಪನೇ, ಅವನ್ ಬಿಟ್ಟರೆ ಯಾರೂ ಇಲ್ಲ. ಆದ್ರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಬರುತ್ತೆ, ಎಲ್ಲರೂ ಕೂಡ ಇವತ್ತು ನಗತಾರೆ ನಾಳೆ ದೂರ ಆಗ್ತಾರೆ ಅಂತ ಇವರನ್ನು ಮೊದಲೇ ದೂರ ಇಡೋ ಉತ್ತಮನ ಹತ್ರ ಇರಬೇಕಾಗುತ್ತೆ. ನಮ್ಮ ಸುತ್ತಿಗೋ ಎಲ್ಲರೂ ಕೂಡ ಇವತ್ತು ನಗತಾರೆ ನಾಳೆ ದೂರ ಆಗ್ತಾರೆ ಅಂತ ಗೊತ್ತಿದ್ದು ಅವ್ರು ದೂರ ಆದ ಕಾರಣ ದುಃಖ ಪಡೋದಾಗ್ರೆ ಮೊದಲೇ ಎಲ್ಲ ದೂರ ಇಟ್ಬಿಡು, ಒಬ್ಬರೇ ಬಿಟ್ಟಾಗ್ತಾರೆ, ಚೆನ್ನಾಗಿರುತ್ತೆ. ದೇವರು ಪರ್ಮಿಷನ್ ಕೊಡ್ತಾನೆ ಇಲ್ಲ ಯಾಕೆ ಅಂದ್ರೆ ನಿನ್ನ ಸಾಧನೆ ಆಗಬೇಕಲ್ಲ. ಸಾಧನೆ ಅಂದ್ರೆ ಏನು ಅಂತ ನಾ ಮತ್ತು ದೇವರು ಕೇಳಿದ್ರು. ನಾನೊಬ್ಬನೇ ನಿನ್ ಸುತ್ತೂ ಇದ್ದೇನೆ ಅಂತ ನನ್ನ ಪೂಜೆ ಮಾಡೋದು ಸಾಧನ ಅಲ್ಲ, ಅದು ದೊಡ್ಡ ಸಾಧನೆಯೇ. ಇನ್ನೊಂದು ಪ್ರಧಾನ ಸಾಧನೆ ಯಾವುದು ಗೊತ್ತಾ ಅಂತ. ಏನು ಸ್ವಾಮಿ? ನಿನ್ನ ಸುತ್ತೂ ಇದ್ದವರನ್ನ ನಾನೇ ಕಳಿಸಿದ್ದು ನಿನಗಾಗಿ, ಅವರಲ್ಲಿ ನಿಂತು ಇವತ್ತು ಅಭಿಮಾನ ಪಡಿಸಿದರೆ ಸ್ವಾಮಿ ನೀನ್ ಪಡಿಸ್ತಾ ಇದ್ದೀಯಾ ಅಂತ ಆ ಅಭಿಮಾನ ತಗೋ. ನಾಳೆ ಬೆಳಿಗ್ಗೆ ಬೈತಾ ಇದ್ರೆ ಸ್ವಾಮಿ ನೀನ್ ಕೊಡ್ತಾ ಇದ್ದೀಯಾ ಅಂತ ನಗತಾ ತಗೋ, ಅದೇ ದೊಡ್ಡ ಸಾಧನ. ಅದಕ್ಕಾಗಿ ಅವರು ತಗೋಬೇಕಂತೆ. ಅಂದರೆ ಒಂದು ವೇಳೆ ದೇವರೇ ನಮ್ಮ ಎದುರಿಗಿತ್ತು, ಇವರು ಯಾರು ಇಲ್ಲ, ದೇವರೇ ಎದುರಿಗಿತ್ತು, ನೋಡು ನಿನ್ನ ಕರ್ಮಾನುಸಾರ ನಾನು ಇವತ್ತು ಸಿಟ್ಟು ತೋರಬೇಕು ಅಂತ ಬಡದರೆ, ದೇವರೇ ಬೈತಾ ಬಡದರೆ ಸರಿ ಸ್ವಾಮಿ ಅಂತೀವ. ಹಾಗೆ ನಗ ನಗತಾ ನಿನ್ನ ಕರ್ಮಾನುಸಾರ ಅದು ಕಳಿಬೇಕಲ್ಲ, ಇವತ್ತು ನನ್ನ ಹತ್ತಿರ ಕರಿತೇನೆ ದೇವರೇ ಬಂದ್ರೆ ಅವಾಗ ಸರಿನಪ್ಪ ಅಂತೀವಲ್ಲ. ಅದೇ ಥರ ನಾನು ಕಾಣಿಸ್ತಾ ಇಲ್ಲ, ಈ ಗೊಂಬೆಗಳನ್ನು ಇಟ್ಟಿದ್ದೀನಿ, ಇದರ ಮೂಲಕ ತೋರ್ತಾ ಇದ್ದೇನೆ, ತೋರಿದ್ದಲ್ಲ ನಾನೇ ಅದು ಕಣಕ್ಕೋ ಅಂತ. ಇದೇ ದೊಡ್ಡದು. ಅದಕ್ಕೆ ದಾಸರು ಅವ್ರಿಗೆ ಗೊತ್ತಿಲ್ವ, ನವಕೋಟಿ ನಾರಾಯಣ ಪುರಂದರದಾಸರು ಸ್ವಲ್ಪ ಭಿಕ್ಷೆ ಡಿಪಾಸಿಟ್ ಇಟ್ಕೊಂಡು ಚೆನ್ನಾಗಿ ಎಲ್ಲೋ ಮೂಲೆ ಇರ್ಬೋದಾಗಿತ್ತ, ಇದ್ದರೆಲ್ಲ ಇಟ್ಕೊಂಡು ಏನಿದೆ ಎಲ್ಲ ಕೊಡಲಿ ಅಪ್ಪ, ದಿನಕ್ಕೆ ಊಟ ಆಗುವಷ್ಟು ಸ್ವಲ್ಪ ಭಿಕ್ಷೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದ್ರೆ ಈ ಭಿಕ್ಷಾ ಬೇಡೋದು ಇರ್ತಾ ಇತ್ತ? ಇರ್ತಾ ಇದ್ದಿಲ್ಲ. ದೇವರು ಎಲ್ಲ ತೆಗೆದುಬಿಟ್ಟ. ಯಾಕೆ ಅಂದ್ರೆ ನಿನ್ನ ಸಾಧನೆ ಅಂದ್ರೆ ಏನು ಗೊತ್ತಾ? ಏನೂ ಗೊತ್ತಿಲ್ಲದೆ ಒದ್ದಾಡುವ ಜನರ ಮಧ್ಯನೇ ಹೋಗ್ಬೇಕು. ಅವರನ್ನ ನೋಡಿದಾಗೆಲ್ಲ ಇವನನ್ನು ಉದ್ಧಾರ ಮಾಡ್ತಾರೋ ನಿಲ್ಲು ಬಿಡ್ತಾರೋ ಅಂತ ನೋಡ್ತಾ ಇರ್ತಾರೆ ನಿನ್ನ. ಆ ನೋಟ ಎಲ್ಲ ಸಹಿಸಬೇಕು. ಅವ್ರು ಬೈದಾಗೆಲ್ಲ ಬಯಸ್ಕೋಬೇಕು, ಹೊಡೆದಾಗ ಹೊಡಿಸ್ಕೋಬೇಕು, ಮೇಲೆ ಕುಡಿಸಿಟ್ಟು ಅಭಿಷೇಕ ಮಾಡಿದ್ರೆ ಮಾಡಿಸ್ಕೋಬೇಕು. ಆ ಎಲ್ಲ ಮಾಡಿದ್ದು ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅಂತ ನನಗೆ ಅರ್ಪಣೆ ಮಾಡಬೇಕು. ಇದೇ ನೀನು ದೊಡ್ಡ ಸಾಧನ ಹೋಗು ಅಂತ ಜನರ ಮಧ್ಯೆ ಭಿಕ್ಷಾ ಬೇಡಿ ಕಳಿಸ್ಕೊಟ್ಟು ದೇವ. ಅದಕ್ಕೆ ನೋಡಿ ಅಂಥವ್ರಿಗೂ ಆಯಿತು. ಭಿಕ್ಷಾ ಬೇಡಿ ಬಂದ್ರೆ ಒಬ್ಬ ಆಕೆ ಬಾಗಲೇ ಹಾಕ್ಬಿಟ್ಟು ಹಾಡು ಮಾಡಿಬಿಟ್ರು, ಕದವ ಮುಚ್ಚಿದಾಳೆ ತಪ್ಪು ಗೈಯಾಡಿ ಮೋಳಿ ಚಿಲಕವಲ್ಲ ಆಡುತ್ತಿದೆ. ಯಾಕೆ ಮುಚ್ಚಿದಾಳೆ ಅಂತ ಗೊತ್ತಾಗುತ್ತೆ. ನನಗರ್ಥ ಆಗಿದ್ದೇನು, ದಾಸರೇ ಭಿಕ್ಷೆ ಹಾಕಿಲ್ಲ, ಮುಖದ ಮೇಲೆ ಹಾಡು ಹಾಕೊಂಡು ಹೋಗಿದ್ದು, ಅದಕ್ಕೆ ಸಿಟ್ಟು ಬಂದು ಹಾಡು ಮಾಡಿದ್ರು ಅಲ್ಲಂತೆ. ಯಾಕೆ ಗೊತ್ತಾ? ದಾಸರ ಒಂದು ಹೃದಯ ನಮಗೆ ಅರ್ಥವೇ ಆಗಲ್ಲ, ಯೋಗ್ಯತೆ ಇಲ್ಲ. ಅದರಿಂದ ಅವರು ಆ ಬಾಗಲ ಹಾಕೊಂಡು ಹೋಗಿದ್ದಕ್ಕೆ ದುಃಖಪಟ್ಟಿಲ್ಲಂತವರು, ತಮಗೆ ಭಿಕ್ಷೆ ಹಾಕಿಲ್ಲ, ತಮಗೆ ಅವಮಾನ ಆಗಿತ್ತು ದುಃಖಪಟ್ಟಿಲ್ಲ. ಈ ಪ್ರಾಣಿ ಪಾಪ ತುಂಬಿಟ್ಟುಕೊಂಡಿದೆ, ನಾನು ಆ ಪದಾರ್ಥದ ಮೂಲಕ ಪಾಪ ತಗೊಂಡು ಹೋಗ್ಬೇಕು ಅಂದ್ರೆ ಆ ಪಾಪವೂ ಕೊಡ್ತಾ ಇಲ್ಲ ಅಂತ ದುಃಖಪಟ್ಟರು. ಅದು ದಾಸರ ಹೃದಯ. ಅದು ಹೇಳ್ತಾರೆ ಅದರಲ್ಲಿ, ಪಾಪದಲ್ಲಿ ಹೋಗಿಬಿಡುತ್ತೋ ಅಂತ ಭಾರತ ಹಾಕಿದ್ರಲ್ಲ ಇವಳು, ಅದರಲ್ಲಿ ಆಶೀರ್ವಾದ ಏನಾದ್ರೂ ತೆಗೆಯಲಿ ಅದಂತ ಇದು. ಅದಕ್ಕೆ ಮೊದಲು ಹೇಳ್ತಾರೆ, ಸರಿ ಧೌತ ವಸ್ತ್ರ ಯೋಗಸ್ತು ತಲಾಂಬರಂ, ಹೇ ಸ್ವಾಮಿ ಉಪೇಂದ್ರ ನಾಮಕ, ನೀನೇ ನಿಂತಿಯ ವಸ್ತ್ರದಲ್ಲಿ ನಿನ್ನ ವಸ್ತ್ರ ನಿನಗರ್ಪಿತ ಹರಿಯೇ. ಅಲ್ಲಿ ಕೂಡ ಅನುಸಂಧಾನ, ನೀನೇ ಉಳಿಸ್ತಾ ಇದೀಯ, ನಿನಗೆ ನೀನೇ ಪೂಜ್ಯ ಪೂಜಕ ಎರಡೂ ನೀನೇ ಹೌದು, ನಿನಗರ್ಪಿತ ಹರಿಯೇ. ಇದೊಂದು ರೀತಿಯಲ್ಲಿ ನಾವು ಒಳಗೆ ಇನ್ನೇನು ಬೇಕಾಗಿಲ್ಲ, ಇಲ್ಲಿ ಬೇಕಾದ ಇಕ್ವಿಪ್ಮೆಂಟ್ ಯಾವುದು ಅಂದರೆ ಒಂದೇ ಒಂದು, ನಮ್ಮ ಒಳಗೆ ಒಬ್ಬ ಕೂತಿದ್ದಾನೆ, ನಮ್ಮ ಸುತ್ತು ಅವ ನಿಂತಿದ್ದಾನೆ ಅಂತ ಅವನ ಎಕ್ಸಿಸ್ಟೆನ್ಸ್ ನಾವು ಫೀಲ್ ಆಗ್ಲಿಕ್ಕೆ ಶುರು ಮಾಡಿದ್ವ. ಎಸ್ ಪಾಸ್. ನಮ್ಮ ಸುತ್ತ ಅವನೊಬ್ಬನಿದ್ದಾನೆ ಅಂತ ನಮಗೆ ಸದಾ ನೆನಪು ಬರ್ಲಿಕ್ಕೆ ಶುರು ಆಯ್ತ, ಎಲ್ಲ ಅವನಿಗೆ ಕೊಟ್ಟು ತಗೊಂಬೋದು ಶುರು ಮಾಡಿದ್ವ, ಮುಗಿಸು ನಿಮ್ ಸಾಧನೆ ಶುರು ಆಯಿತು ಅಂತ ಅರ್ಥ. ಅದನ್ನೇ ಹೇಳ್ತಾ ಇದ್ದೆ. ಸರಿ ವಸ್ತ್ರ ಹುಟ್ಟೀರ, ವಸ್ತ್ರ ಹುಟ್ಟಿದ್ರೆ ಮಾಡಬೇಕಾಗಿದೆ, ಆಚರಣೆ ಮಾಡಲ್ಲ, ಮಾಡ್ತೀರಾ? ವಸ್ತ್ರ ಉಟ್ಟ ಕೂಡಲೇ ಆಚರಣೆ ಮಾಡ್ತೀರಾ? ಮಾಡ್ದಾಗಿದ್ದವ್ರು ಹೇಳ್ತಾರೆ, ಅಲ್ಲ ಮಾಡ್ದಾಗಿದ್ದವರು ಅಂದೆ ಮಾಡ್ತಾ ಇಲ್ಲ, ಅಲ್ಲ ತಪ್ಪಿಲ್ಲ. ಇಲ್ಲಿ ಎಲ್ಲಾ ಕಡೆ ಕೂಡ ಮಾಡ್ದಂಗಿದ್ದವರು ಅಂದ್ರೆ ಫೀಲ್ ಆಗ್ಬೇಕು ಅವಸರ ಇಲ್ಲ, ಎಲ್ಲರೂ ಗೊತ್ತಿದ್ದೇ ಹುಟ್ಟಿಲ್ಲ, ಅವನು ತಿಳಿಸಿದ ಕಾಲಕ್ಕಾಗುತ್ತಪ್ಪ, ಚಿಂತೆ ಯಾಕೆ ಅದರಲ್ಲಿ ನಾಚಿಕೆ ಪಡಬೇಡ ಅಂತ. ಮಾಡ್ದಂಗಿದ್ರೆ ಹೇಳೋಣ, ಮಾಡಿದ್ರೆ ಹೇಳೋಣ, ಎಲ್ಲ ಮಾಡೋಣ, ಏನು ಹೋಯ್ತಂತೆ, ಸಾಲುಗಳಿಗೆ ಒಂದು ಸ್ವಲ್ಪ ಮಾಡ್ಬಿಟ್ರಾಯ್ತಲ್ಲ. ಆಯ್ತು, ವಸ್ತ್ರ ಉಟ್ರೆ ಆಚಮನ ಮಾಡಬೇಕು, ಅದಕ್ಕೆ ಆಸನ ಆಚಮನ. ಆಚಮನ ಹೇಗೆ ಮಾಡ್ಬೇಕು? ವಸ್ತ್ರ ಉಟ್ಟುಕೊಳ್ಳೆ ನಿಂತೇ ಮಾಡಬಾರ್ದು, ಆಚಮನ ನಿಂತು ಮಾಡಿದರೆ ಹೆಂಡ ಕೊಡದಷ್ಟು ಫಲ. ಆದ ಕಾರಣ ಆಸನ ಆಚಮನ ಆಸನ ಅಂತ ಹೇಳಿಲ್ಲ, ಆಸನ ಆಚಮನ. ವಸ್ತ್ರ ಉಟ್ಟ ಕೂಡಲೇ ಚಿಕ್ಕ ಆಸನ ಇಟ್ಟುಕೊಂಡು ಕೊಡಬೇಕು. ಹೆಂಗಸರು ಯಾವ ಆಸನ ಹಾಕೊಂತೀರಾ? ಚಾಪೆ ಹಾಕೊಳ್ಳಿ, ಚಾಪೆ ಹಾಕೊಳ್ಳಿ, ಬರುತ್ತಲ್ಲ ನಿಮ್ಗೆ ಮಡಿ ಚಾಪೆ ಸಿಗುತ್ತೆ, ಮೇಲಿನ ಚಾಪೆ ಸಿಗುತ್ತಲ್ಲ, ಬೆಂಗಳೂರಲ್ಲಿ ದೇವರು ಬಿಟ್ಟು ಎಲ್ಲ ಸಿಗ್ತಾರೆ, ಎಲ್ಲ ಸಿಗುತ್ತೆ ಇಲ್ಲಿ ಅಲ್ಲ. ಯಾವ ಕಾಲದಲ್ಲಿ ಯಾವ ಹಣ್ಣು ಸಿಗಬಾರ್ದು, ಎಲ್ಲ ಹಣ್ಣು ಎಲ್ಲ ಕಾಲದಲ್ಲಿ ಸಿಗುತ್ತೆ. ಅದು ಆ ಲಕ್ಷಣ ಎಲ್ಲಿ ಅಂದ್ರೆ ನಂದನವನದಲ್ಲಿ ಸಿಗುತ್ತೆ, ಸ್ವರ್ಗಲೋಕದಲ್ಲಿ ನಂದನವನದಲ್ಲಿ ಎಲ್ಲ ಹಣ್ಣು ಎಲ್ಲ ಕಾಲಕ್ಕೆ ಸಿಗುತ್ತೆ. ಮತ್ತೆ ಬೆಂಗಳೂರಲ್ಲಿ ಬಿಟ್ರೆ ಆಯ್ತಲ್ಲ, ತಮಾಷೆ ಹೇಳಿದೆ. ಆ ರೀತಿಯಲ್ಲಿ ಆಸನ ಹಾಕೊಳ್ಳಿ, ಆಸನದ ಆಕಾರದ ಭಗವದ್ ರೂಪ ದೇವರಿಗೆ ಆಸನ. ಹೌದಾ? ಅರ್ಥ ಆಗಿಲ್ಲ. ನಾವು ಕೂತ್ವಿ, ಈ ಆಸನ ನಿನಗೂ ಅಂದು, ನಿನ್ನ ಆಸನ ನನಗ್ಯಾಕೆ ಅಂದ, ಇಲ್ಲ ಸ್ವಾಮಿ ಆ ಆಸನದ ಆಕಾರದಲ್ಲಿ ನಿನ್ನ ರೂಪ ಇದೆಯಲ್ಲ, ಆ ರೂಪ ನಿನಗೆ ಆಸನವಯ್ಯ. ನಮಗೆ ಸ್ವಲ್ಪ ಸುಲಭವಾಗಿ ಪೂಜೆ ಮಾಡಿ ಅಭ್ಯಾಸ ಆಗಿದೆ. ಏನಂತ ಬೆಳಿಗ್ಗೆದ್ದು, ಸ್ವಾಮಿ ನಾನು ಏನೇನು ತಗೊಳ್ತೀನೋ, ಏನೇನು ಉಡ್ತೀನೋ, ಏನೇನು ಕೊಡ್ತೀನೋ, ಅಲ್ಲಲ್ಲಿ ನಿನ್ನ ರೂಪಗಳಿವೆ, ನೀನೇ ತಗೊಂಬಿಡು ಅಂತ ಹೇಳಿ ಕೂತ್ಕೊಂಡ್ಬಿಡ್ತೀನಿ. ಆ ಥರ ಸುಲಭ ಪೂಜೆ ಮಾಡಬೇಡಿ. ಅಲ್ಲಲ್ಲಿ ಅಲ್ಲಲ್ಲಿ ಆಯಾ ಪದಾರ್ಥಗಳಲ್ಲಿ ಭಗವಂತನನ್ನು ಅವನ ರೂಪವನ್ನೇ ಸ್ಮರಿಸಿ ಅವನಿಗೆ ಕೊಡೋಣ. ಇಲ್ಲಿ ಈ ಆಸನ ನಾವು ಹಾಕಿದ್ದೆ ಬಳಸಿದ್ದು, ಆ ಆಸನದ ಸುತ್ತು ದೇವರ ರೂಪ, ಯಾರು ಬಳಸದೇ ಇರುವ ಆಸನ ಅದು, ಸದಾ ಇರುತ್ತೆ ಆಸನದ ಆಕಾರದಲ್ಲಿ, ಅದು ದೇವರಿಗೆ ಕೊಡಬೇಕು. ಆಚಮನಂತ ವಾಸ್ತು, ಆಚಮನ ಮಾಡಿದ್ದು ನಿನಗೂ ಹೌದು ನನಗೂ ಹೌದು. ಅನುಚಂದನಾದಿ ನಿರಂಕನ, ಬೆಳಿಗ್ಗೆ ಬಾಯಿ ಮುಕ್ಕಳಿಸುವ ಕಾಲಕ್ಕೂ ಅಷ್ಟೇ, ನಿನಗೂ ನನಗೂ ಆಯಿತು. ಹಾಗೆ ಇಲ್ಲಿ ಸ್ನಾನ ಆಗಿ ಕೂತ ಮೇಲೆ ಗೋಪಿಚಂದ್ರ ಹಚ್ಚಲೇಬೇಕಲ್ಲ, ಗಂಡಸರು ಹೆಂಗಸರು ಹಚ್ತೀರಲ್ಲ, ಆ ಗೋಪಿಚಂದ್ರ ಹಚ್ಚೋ ಕಾಲಕ್ಕೆ ಹೇಗೆ ಹಚ್ತೀರಾ? ಕೈಯಲ್ಲಿ ನೀರಿಟ್ಟೋದು ತಿಕ್ಕೋದು ಹಚ್ಚೋದು ಅಷ್ಟೇ ಅಲ್ಲ, ಕೈಯಲ್ಲಿ ನಿರ್ಮಾಲ್ಯ ತೀರ್ಥ ಇಟ್ಟುಕೋಬೇಕು. ನಿರ್ಮಾಲ್ಯ ತೀರ್ಥ ಇಟ್ಟುಕೊಂಡು ಆ ನಿರ್ಮಾಲ್ಯ ತೀರ್ಥದಲ್ಲಿ ಗೋಪಿಚಂದನ ತೆಗೀಬೇಕು. ತೆಗೆದ ಮೇಲೆ ಗಂಡಸರು ಅದರಲ್ಲಿ ತೆಗೆದಂಥ ಗೋಪಿಚಂದನದಲ್ಲಿ ಓಂಕಾರ, ನಾರಾಯಣ ಅಷ್ಟಾಕ್ಷರ ಮಂತ್ರ, ಕ್ಷಕಾರ ಇಷ್ಟು ಬರೆದು ಆ ಗೋಪಿ ತೆಗೆದ ಗೋಪಿಚಂದನವನ್ನು ಮೂರು ಸಲ ಗಾಯತ್ರಿ ಮಂತ್ರದಿಂದ ಒಂಬತ್ತು ಸಲ ಅಟ್ಟಾಕ್ಷರದಿಂದ ಅಭಿಮಂತ್ರಣ ಮಾಡಿ ನಂತರ ಚುಕೋಬೇಕು. ಇಷ್ಟು ವ್ಯವಸ್ಥೆ ಇದೆ. ಅವಸರ ಅಲ್ಲಿ ಉಡುಪಿಯಲ್ಲಿ ನಡೆಯುತ್ತೆ ಪೂಜಾ, ಅವಸರ ಪೂಜಾ ಅಲ್ಲ, ಅವಸರ ಸನಕಾದಿ ಪೂಜಾ ಅಂತ ಹೆಸರು. ಆ ಸನಕಾದಿ ಪೂಜಾ ದೊಡ್ಡದಾಗಿರ್ತದೆ, ಅವಸರ ಪೂಜಾ ಅಂತ ಹೇಳ್ತಾರೆ. ಅದು ಅವಸರ ಅವಸರವಾಗಿ ನಮ್ಮ ಪೂಜಾ ಅಷ್ಟೇ, ನಿತ್ಯ ಅವಸರ ಪೂಜಾ. ಹೋದ ಕಾಲಕ್ಕಿಂತ ಟೈಮ್ ನೋಡ್ತಾ ಇರ್ತದೆ, ಮುಗಿಬೇಕು ಮುಗಿಬೇಕು ಮುಗಿಬೇಕಲ್ಲೇ ತಾತ್ಪರ್ಯ ಮಾಡಬೇಕು ಎಂಬುದರಿಂದ ಹೊಟ್ಟೆಯೇ ಹೋಗುತ್ತೆ. ಸರಿ, ಆ ಗೋಪಿಚಂದನ ತೆಗೆದು ಚೂರು ಹೊತ್ತು ಭಗವಂತನ ಚಿಂತನೆ ಮಾಡಿ ನಂತರ ಅದನ್ನು ಹಚ್ಕೋಬೇಕು. ಹೆಂಗಸರು ಶ್ರೀಕೃಷ್ಣಾಯ ನಮಃ ಬರೀರಿ. ಆ ಬರದ ಮೇಲೆ ಆ ಕೃಷ್ಣನಂತ ನಿಮ್ಗೆ ಉಪದೇಶ ಇರುತ್ತಲ್ಲ, ಗುರುಮಂತ್ರ ಅಂತ ಕೊಡುವುದೇ ಅದೇ ನಿಮಗೆ ಅಲ್ವಾ. ಆ ಕೃಷ್ಣ ಮಂತ್ರ ಹತ್ತು ಸಲ ಜಪ ಮಾಡಿ, ಜಪ ಮಾಡಿ ಅಂದರೆ ಆ ಗೋಪಿಚಂದನದಲ್ಲಿ ಮೊದಲೇ ಸನ್ನಿಧಾನ ಇರುತ್ತೆ, ವಿಶೇಷ ಸನ್ನಿಧಾನಕ್ಕಾಗಿ ಚಿಂತನೆ ಮಾಡಿಕೊಂಡು ಆ ಗೋಪಿಚಂದನ ಹಚ್ಚಿಕೋಬೇಕು. ಯಾವ ಬರಳಿನ ಸ್ಥಿರ ಈ ಬೆರಳು ಬೇಡ, ಯಾವುದರಿಂದ ಹಚ್ತೀರ ಅಂದ್ರೆ ಇದು ಬೇಡ ಅಂತ ಸಾಕಲ್ಲ. ಈ ಬೆರಳು ತೋರ್ ಬೆರಳು ಯಾವುದಕ್ಕೂ ಬರಲ್ಲ, ವಿಷ ಅಂದ್ರೆ ಅದು ಎಲ್ಲವೂ ಕೂಡ ಧ್ವಂಸ ಆಗುತ್ತೆ ಮಾಡಿದ ಕಾರ್ಯ. ಈ ಬೆರಳು ಬೇಡ, ಈ ಬೆರಳು ಅಥವಾ ಈ ಬೆರಳು ಉಂಗುರದ ಬೆರಳು ಅಥವಾ ಮಧ್ಯ ಬೆರಳಿಂದ ಗೋಪಿಚಂದನ ಹಚ್ಚಿ ಮಧ್ಯೆ ಛಿದ್ರ ಮಾಡಿಕೋಬೇಕು. ಇಷ್ಟು ವ್ಯವಸ್ಥೆ. ಆ ಹಚ್ಚುವ ಕಾಲಕ್ಕೆ ಅನುಸಂಧಾನ ಏನು? ಗೋಪಿಚಂದನದಲ್ಲಿ ವರಾಹ ರೂಪಿ ಭಗವಂತ ನಿಂತಿರ್ತಾನೆ. ಕೃಷ್ಣನ ಪಾದ ಧೂಳಿ ಇದು, ಕೃಷ್ಣನ ಪಾದ ಧೂಳಿ ಇದು. ಬರೇ ಕೃಷ್ಣನ ಮಾತ್ರ ಅಲ್ಲ, ಆ ಗೋಪಿಚಂದ್ರ ಸಿಗೋದಿಲ್ಲ ಹೇಳಿ ಆ ಸ್ಥಳಕ್ಕೇನು ಹೆಸರು ಹೇಳ್ತಾರೆ? ಕೃಷ್ಣ ತಲಾಬ್ ಅಂತ ಹೇಳಲ್ಲ, ಗೋಪಿ ತಲಾಬ್ ಅಂತ ಹೇಳ್ತಾರೆ. ಯಾಕೆ? ಗೋಪಿಕಾ ಸ್ತ್ರೀಯರ ಜೊತೆಗೆ ಕೃಷ್ಣ ಓಡಾಡಿದ ಜಾಗ, ನರ್ತನ ಮಾಡಿದ ಜಾಗ. ಆದರೆ ಇಬ್ಬರ ಪಾದ ಧೂಳಿ ಇರುತ್ತಾ? ಒಬ್ಬರದೇ ಇರುತ್ತಾ? ಇಬ್ಬರದ್ದು ಇರಬೇಕಲ್ಲ. ಗೋಪಿಕರಿದ್ದಾರೆ ಇಲ್ಲ, ಅವರದ್ದು ಇದೆಯಾ ಇಲ್ಲ? ಉದ್ಧವನೇ ಹೇಳಿದ ಕೃಷ್ಣನಿಗೆ, ಸ್ವಾಮಿ ನನ್ನ ಇನ್ನೊಂದು ಜನ್ಮ ಇರೋದಾದರೆ ಈ ಗೋಪಿಕಾ ಸ್ತ್ರೀಯರು ಓಡಾಡುವ ಜಾಗದಲ್ಲಿ ಹುಲ್ಲಾಗಿ ಹುಟ್ಟಿಸಯ್ಯ, ಅವರು ನನ್ನ ತುಳಿಯುತ್ತಾರೆ. ಅದನ್ನು ನೆನೆಸಿ ಹಚ್ಚಿಕೋಬೇಕು. ಇಂಥ ಪವಿತ್ರವಾದ ಪಾದಧೂಳಿ ನನ್ನ ಶರೀರಕ್ಕೆ ಸ್ಪರ್ಶ ಆಗ್ತಾ ಇತ್ತು. ಗೋಪಿಚಂದ್ರ ಹಚ್ಚುವಾಗ ಏನಾದರೂ ಹೇಳ್ತೀರಾ? ಮೇನ್ ಬರಬೇಕಾಗಿದೆ ಬರಲಿ, ಗೋಪಿಚಂದನ ಸ್ತೋತ್ರ, ಗೋಪಿಚಂದನ ಪಾಪಘ್ನ ಅದು ಹೇಳಬೇಕು. ಇಟ್ಟದ್ದೆಲ್ಲ ನಂತರ, ಮೊದಲು ಗೋಪಿಚಂದನದಲ್ಲಿ ಗೋಪಿಚಂದನದ ಹೆಸರಿಟ್ಟುಕೊಂಡು ನಿಂತ ಭಗವಂತನ ಸ್ಮರಣೆ ಮಾಡಿ ಸ್ವಾಮಿ ಉದ್ಧಾರ ಮಾಡೋ ಅಂತ ಅದರ ಮಹಿಮೆ ನೆನೆಸ್ತಾ ಹಚ್ಚಿಕೋಬೇಕು. ಏನಂತ, ಈ ಗೋಪಿಚಂದನ ಧಾರಣೆ ಮಾಡಿದವ ಪವಿತ್ರನಾಗೋದು ಮಾತ್ರ ಅಲ್ಲ, ಅವ ನೋಡಿದ್ದೆಲ್ಲ ಪವಿತ್ರ ಆಗಿಬಿಡುತ್ತೆ. ಅದು ಗೋಪಿಚಂದನದ ಸಾಮರ್ಥ್ಯ. ಅದು ಗೊತ್ತಿಲ್ಲ, ಅದಕ್ಕೆ ನಾವು ಯಾರು ನೋಡಿದ್ರು ನಾವೇ ಸ್ನಾನ ಮಾಡಿ ಬರ್ತಾ ಇರ್ತೀವಿ. ಗೋಪಿಚಂದನ ಹಚ್ಚಿದವರೇ ಸ್ನಾನ ಮಾಡ್ತಾ ಇರ್ತೀವಿ, ನೋಡಿದವರು ಸ್ನಾನ ಮಾಡದೆ ಅವ್ರು ಪವಿತ್ರರಾಗೋದಲ್ಲ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಒಂದು ಕಡೆ ಹೋಗಿದ್ದೆ ಕ್ಷೇತ್ರಕ್ಕೆ, ಶ್ರೀ ವೈಷ್ಣವರು ಪೂಜೆ ಮಾಡೋದು. ಅಲ್ಲಿ ಹೋದಾಗ ಅವರು ನನ್ನ ಎದುರಿಗೆ ಒಬ್ಬರು ಹೂ ತಂದರು, ನಿಮಗೂ ಗೊತ್ತು, ತಗೊಳ್ತಾರೆ ದೇವರ ಮೇಲೆ ಹಾಕ್ತಾರೆ, ದೇವರು ತರ್ತಾರೆ ಕೊಡ್ತಾರೆ, ಚೆನ್ನಾಗಿದೆ ಸಿಸ್ಟಮ್. ನಾವು ಆ ಒದ್ದೆ ಅದು ಇದು ಆ ಹೂ ಎಲ್ಲ ಒಂದು ಕೊಡ ನೀರು ಹಾಕಿ ವಾಸನೆ ಎಲ್ಲ ಹೋಗುವಂತೆ ಮಾಡಿ ಮತ್ತೊಂದು ಹೋಗಿ ದೇವರ ಮೇಲೆ ಹಾಕಿ ನಮ್ಮಡಿ ಆಗಿದೆ, ಏನು ಮಾಡೋಣ? ಅವ್ರನ್ನ ಕೇಳಿದೆ, ತುಂಬ ಚೆನ್ನಾಗಿದೆ ನಾದ್ದೆ, ನೀವು ಅವ್ರನ್ನ ಬಿಡ್ತೀರಿ ದೇವ್ರನ್ನ ಬಿಡ್ತೀರಿ, ಮಡಿ ಇಲ್ವಾ? ಆದರೆ ಅವರಲ್ಲಿ ದಂಡ್ರಿ ಯಾರಿಲ್ಲ, ಒಳ್ಳೆ ಭಕ್ತರಿರ್ತಾರೆ. ಸಿದ್ಧಾಂತ ವ್ಯತ್ಯಾಸ, ಅವ್ರ ಭಕ್ತಿ ಬಹಳ ಚೆನ್ನಾಗಿರುತ್ತೆ ನೋಡೋಕಾಲಕ್ಕೆ. ಅವ್ರು ಹೇಳ್ತಾರೆ, ನಾನು ಮಡಿಯಾಗಿ ಅಂತೇನೆ, ಹೇಗೆ ನೀವು ಮಡಿಯಾದ್ರಿ ಅಂತ ಕೇಳಿದೆ. ತಿಳ್ಕೋಬೇಕು ಅಂತ ಹೇಳಿ, ನಾವು ಬೆಳಿಗ್ಗೆದ್ದು ಚೂರ್ಣ ಹಚ್ತೇವೆ. ಅದು ಯಾವ ಚೂರ್ಣ? ತಿರು ಚೂರ್ಣ, ಮಂಗಳಕರವಾದ ಚೂರ್ಣ, ದೇವರ ಪಾದ ಸ್ಪರ್ಶ ಮಾಡಿದ ಚೂರ್ಣ ಹಚ್ಚುತ್ತೇನೆ. ಅದು ಹಚ್ಚಿದಾಗ ನಾನು ಪವಿತ್ರ ಮಾತ್ರ ಅಲ್ಲ, ನಾನು ನೋಡಿದ್ದೆಲ್ಲ ಪವಿತ್ರ ಆದಾಗ ಅದು ಮೈಲಿಗೆ ಹೇಗಾಗುತ್ತೆ ಅಂತ ಕೇಳಿದ ಅಲ್ವಾ. ಅನುಸಂಧಾನಕ್ಕೆ ತಲೆ ಬಾರ್ಬೇಕಲ್ಲಿ, ನಮ್ಮಲ್ಲಿ ಇಲ್ಲ. ಗೋಪಿ ಚಂದ್ರ ಹಚ್ಚುತ್ತೇವೆ, ನಾವು ನೋಡಿದ್ದೆಲ್ಲ ಪವಿತ್ರ ಅಂತ ಅನುಸಂಧಾನ ಇಲ್ಲ. ಮುಟ್ಟಿದ್ದೆಲ್ಲ ಯಾರು ನಮ್ಮನ್ನು ಮುಟ್ಟಿದ್ರೆ ನಾವು ಹೋಗಿ ಮಾಡಿ ಬರ್ತೇವೆ. ಇರಲಿ, ಮಡಿ ಆಚಾರ ನಮ್ಮಲ್ಲಿ ಹೀಗೆ ಬಂದಿದೆ, ಆ ಪ್ರಕಾರ ಮಾಡಿಕೊಂಡು ಹೋಗೋಣ. ಇಲ್ಲ ಅಂದಿಲ್ಲ, ಅವಸರದಲ್ಲೂ ಕೂಡ ಅನವಸರವಾದ ಮಡಿ ಮಾಡೋದು ಬೇಡ ಅಂತ ನಾವು ಹೇಳೋದಿಷ್ಟೇ. ಬಹಳ ಹೋಗ್ತಾ ಇರುತ್ತೆ, ಅವಸರ ಹೋಗ್ತಾ ಇರ್ತೀವಿ. ಚೂರು ಚಾರು ಏನಾದರೂ ಆದರೆ ಭಗವಂತನ ಸ್ನಾನ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಆ ನಾವು ಮತ್ತು ಸ್ನಾನ ಮಾಡಿ ಎಲ್ಲರಿಗೂ ಉಪದ್ರ ಕೊಟ್ಟು ಒಂದು 3 ಗಂಟೆ ಲೇಟ್ ಮಾಡೋದು ಸರಿಯಲ್ಲ. ಅದೊಂದು ಕಡೆ ಆಯಿತು, ರಾಯಚೂರು ಕಡೆ ಒಂದು ಹಳ್ಳಿಯಲ್ಲಿ ಎಲ್ಲ ಜನ ಸೇರಿದ್ದಾರೆ ಊಟಕ್ಕೆ. ಮಧ್ಯಾಹ್ನ ಊಟ 3 ಗಂಟೆ ಆಗಿದೆ, ಅಲ್ಲೆಲ್ಲ 3 ಗಂಟೆ ಬಿಟ್ಟು ಬೇಗ ಹಾಕಲ್ಲ, 3, 4, 5 ಸಂಪ್ರದಾಯ ಬಂದಿದೆ. ಆ ಎಲ್ಲರೂ ಹಸಿವೆಯಿಂದ ಕೂತಿದ್ದಾರೆ, ತೀರ್ಥ ಹಿಡ್ಕೊಂಡು ಆಚಾರ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ರೆ ನಾವು ಸುಮ್ಮನೆ ಇರ್ತೀವ, ಸೂಕ್ಷ್ಮಗಳು ಗೊತ್ತಿಲ್ಲ. ಅವ್ರು ಹೋಗೋ ಕಾಲಕ್ಕೆ ಚಿಕ್ಕ ದಾರ ಹಾಕೊಂಡಿದೆ, ಅದು ತೊಳೆದು ಹೋಗ್ಬಿಟ್ರು. ಬಾಯಿ ಮುಚ್ಕೊಂಡಿರ್ಬೋದಾ? ಇರಲ್ಲ. ಆಚಾರ್ಯ ದಾರ ತೊಳೆದ್ರೆ ಅದೇನೋ ಉಪಕಾರ ಮಾಡಿದಂತ ಆಚಾರ್ಯರು ನೋಡಿದ್ರು. ಏನ್ ಹೇಳ್ಬೇಕು ಉತ್ತರ? ಈಗ ಹಾಗಾದ್ರೆ ಹೋಗಿ ಸ್ನಾನ ಮಾಡಿಕೊಂಡು ತೀರ್ಥಲ ಹಾಕ್ಬಿಟ್ಟು ಮತ್ತ ಎಷ್ಟೊತ್ತಾಗತ್ತೆ? ಎಷ್ಟೇ ಹೇಳಿದ್ರು ಅವರು, ನಂಗೆ ಬಹಳ ಖುಷಿ ಆಯ್ತು. ಅನುಷ್ಠಾನ ಕೆಟ್ಟದಕ್ಕೆ ನಾನು ಹಿಡಿದದ್ದು ತೀರ್ಥ ಮೈಲಿಗೆ ಆಗಲ್ಲ ಅಂತ ಹೋಗ್ಬಿಟ್ಟು ಆದಾಗ ಕೇಳಿದೆ ಆಚಾರ್ಯ ಅಂದ್ರೆ, ಹೌದು ಸತ್ಯವಾದ ವಿಚಾರ. ನಾನೊಬ್ಬನೇ ಮನೆಯಲ್ಲಿ ಊಟ ಕೊಡೋದಾದರೆ ಅದನ್ನು ಪಕ್ಕಕ್ಕಿಟ್ಟು ಮತ್ತು ನಾನು ಮಾಡ್ಕೊಂಡು ಬರ್ತಾ ಇದ್ದೆ. ಆದರೆ ಸಾವಿರಾರು ಜನ ಇರುವ ಕಾಲಕ್ಕೆ ಗಂಗಾದೇವಿ ನಮ್ಮ ಸುತ್ತು ನಿಂತಿರ್ತಾಳೆ, ಮೈಲಿಗೆ ಆಗೋ ಪ್ರಸಕ್ತಿಯೇ ಇಲ್ಲ. ಅದ್ಭುತವಾದ ಅನುಸಂಧಾನ, ಗೊತ್ತಿರುತ್ತೆ. ಪ್ರಾಕ್ಟಿಕಲಿ ಅಪ್ಲೈ ಮಾಡಲ್ಲ ನಾವು, ಅದಕ್ಕೆ ಎಲ್ಲರಿಗೂ ಪತ್ರ ಕೊಡ್ತಾ ಇರ್ತೇವೆ. ಆ ರೀತಿಯಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಆಸನ ಆಚಮನಂತ ವಸ್ತು ಅನುಚಂದನ ದೇವಿರಂತನ, ಅಲ್ಲಿ ವರಾಹ ದೇವರಿದ್ದಾರೆ. ಆ ಗೋಪಿಚಂದನದಲ್ಲಿ ಗೋಪಿಚಂದನ ಚಕ್ರಾಂಕಿತ ನಮಸ್ತುಭ್ಯಂ ಧಾರಣ ಮುಕ್ತಿಧೋಭವ ಅಂತ, ಆ ಗೋಪಿಚಂದನದೊಳಗಿರುವ ಗೋಪಿಚಂದನ ನಾಮದ ಭಗವಂತನ ಸ್ತೋತ್ರ ಮಾಡುತ್ತಾ ಅಲ್ಲಿ ವಾಯುದೇವರ ಸ್ಮರಣೆ ಮಾಡುತ್ತಾ ನೋಡಿ. ಗೋಪಿಚಂದನ ಗಡ್ಡೆ ಹೊಡೆದರೆ ಚಕ್ರ 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 ಇರುತ್ತೆ, ಬಹಳ ಚೆನ್ನಾಗಿರುತ್ತೆ. ಅಲ್ಲಿ ವಾಯುದೇವರ ಸನ್ನಿಧಾನ, ಅದಕ್ಕೆ ವಾಯುದೇವರ ಸ್ಮರಣೆ ಮಾಡಿ, ಲಕ್ಷ್ಮೀದೇವಿ ಸ್ಮರಣೆ, ಗೋಪಿಕಾಸ್ತ್ರೀಯರ ಸ್ಮರಣೆ, ಎಲ್ಲರ ಸ್ಮರಣೆ ಮಾಡಿ ಗೋಪಿಚಂದನ ಹಚ್ಚಿದ್ರೆ ಎಷ್ಟು ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ಹಾಗೆ ಮಾಡ್ತಾ ಇದ್ದೀರಾ? ನಾಳೆ ಮಾಡ್ತೀರಾ? ಸರಿ ಸಾಕು, ಪ್ರವಚನ ಇಟ್ಟದ್ದೇ ಅದಕ್ಕೆ. ಸರಿ, ಆ ಹಚ್ಚ ಕಾಲಕ್ಕೆ ಗೋಪಿಚಂದನದಲ್ಲಿ ಭಗವಂತನ ರೂಪ, ನಮ್ಮ ಶರೀರ ಸುತ್ತು ವಿರಾಟ್ ರೂಪ, ಇದೇ ದೊಡ್ಡ ರಥ, ಈ ರಥಕ್ಕೆ ಅಲಂಕಾರ ಮಾಡ್ತಾ ಇದ್ದೇನೆ ಅಂತ ಅಲ್ಲಿರೋ ಭಗವಂತನ ರೂಪಕ್ಕೂ ಆ ಗೋಪಿಚಂದನದೊಳಗಿರುವ ಭಗವತ್ ರೂಪಕ್ಕೂ ಐಕ್ಯ ಚಿಂತನೆ ಮಾಡುತ್ತಾ ಆ ಆಕಾರದಲ್ಲಿ ಹಚ್ಚಿದರೆ ಆ ರೂಪ ಆಕಾರದಲ್ಲಿ ಬಂತಲ್ಲ ಭಗವಂತನದ್ದು. ಇಷ್ಟು ರೀತಿಯಲ್ಲಿ ದೇವರ ರಥಕ್ಕೆ ಅಲಂಕಾರ ಮಾಡಿದೆ, ಸ್ವಾಮಿಗೆ ಅಲಂಕಾರ ಮಾಡಿದೆ, ವಿರಾಟ್ ರೂಪಕ್ಕೆ ಅಲಂಕಾರ ಮಾಡಿದೆ ಅಂತ ಮಾಡಿದರೆ ಎಷ್ಟು ಚೆನ್ನಾಗಾಯಿತು. ಶ್ರೀನಿವಾಸನಿಗೆ ದ್ವಾದಶ ನಾಮ ಹಚ್ಚಿ ಮುದ್ರೆಗಳು ಹಚ್ಚಿದಂತೆ ಆಯಿತು, ಅವನೇ ಫ್ರೆಶ್ ಆಗಿ ನಿಂತಿದ್ದಾನೆ ಅನ್ಸುತ್ತೆ. ಇನ್ನ ಮಾಲಿಕಾದಿ ವಿಭೂಷಣ ತುಳಿಸ್ತರ ಮಾಲಿ, ಏನೇನು ಮಾಲಿಕೆಗಳಿವೆ ಹಾಕೊಂಡು ಅಲ್ಲ, ಇದನ್ನೇನ ಕರ್ಪಿತ ಹರಿಯೇ ಅಲ್ಲ, ನೀನು ಹಾಕೊಂಡಿದ್ದು ಕೊಡ್ತೀಯೇನು? ಈಶ್ವರ ಹೇಳಬೇಕಪ್ಪ, ಆ ಸರದ ಆಕಾರದಲ್ಲಿ ನಿಂದೇ ರೂಪ ನಿಂತಿದೆ, ಅದೇ ಆಕಾರದಲ್ಲಿ ಈ ತುಳಸಿ ಸರ ಓಲ್ಡ್, ಆ ತುಳಸಿ ಸರದ ಆಕಾರದಲ್ಲಿರುವ ನಿನ್ನ ರೂಪ ಯಾವಾಗೂ ಪ್ರಶ್ನೆ, ಯಾವಾಗೂ ನೆನಗರ್ಪಿತ ಹರಿಯೇ. ಆ ಮಾಲಿಕೆ ತಗೊಳ್ಳೋಣ, ನಿಂದು ನಿನಗೆ ನಮ್ದು ನನಗೆ ಅಂತ ಹಾಕೋಣ ಅಷ್ಟೇ. ಆ ಎರಡು ದೇವರಿಗೆ ಅರ್ಪಣೆ ಮಾಡಿ ಆಯಿತು. ಇನ್ನು ಸಂಧ್ಯಾ ವಂದನೆ ಮಾಡಬೇಕಲ್ಲ, ದೇವರು ಹೇಳ್ತಾನೆ ನನಗೆ ಪಾತ್ರೆ. ಅವನು ಮಾಡಿದ್ದಲ್ಲ, ಕೃಷ್ಣನಾಗಿದ್ದಾಗ ಸಂಧ್ಯಾ ವಂದನೆ ಮಾಡಿದ್ದಲ್ಲ, ಮತ್ತೆ ಇವನಿಗೆ ಸಂಧ್ಯಾ ವಂದನೆ ಪಾತ್ರೆ ಕೊಡದಿದ್ರೆ ಸಿಟ್ಟು ಬರುತ್ತೆ ಅವನಿಗೆ. ಅಪ್ಪ ಈ ಸಂಧ್ಯಾ ವಂದನೆ ನಿನಗೂ ನನಗೂ ನೀನೇ ಮಾಡಿಸ್ತಾ ಇದ್ದಲ್ಲ ಸಂಧ್ಯಾ ವಂದನೆ, ಅದಕ್ಕೆ ನೀ ಮಾಡಿ ನನ್ನಿಂದ ಮಾಡಿಸು, ನಿನಗೆ ನೀರಿಟ್ಟೆ ನೀನೇ ಬಳಸಿ ನನಗಾಗಿ ಮಾಡಿಸು ಅಂತ ಇಬ್ಬರು ಸಂಧ್ಯಾ ವಂದನೆ ಮಾಡಿದಂತೇನೆ. ಚಿಂತನೆ ಮಾಡಿದರೆ ನೀವು ಗುರು ಮಂತ್ರ, ನಿಮ್ಮ ಆಕಾರದಲ್ಲೇ ಕೂತಿದ್ದಾನೆ ಸ್ವಾಮಿ. ಹೆಂಗಸರಿಗೆ ಅವರ ಆಕಾರದಲ್ಲೇ ಇದ್ದಾನೆ, ಗಂಡಸರಿಗೆ ಅವರ ಆಕಾರದಲ್ಲೇ ಇದ್ದಾನೆ, ಎಲ್ಲ ರೀತಿಯಲ್ಲಿ ಇದ್ದಾನೆ ಅವನು. ಒಟ್ಟಾರೆ ಒಂದು ತರಗ ಬರ್ತಾ ಇದೆಯಾ ಸೂಕ್ಷ್ಮ ವಿಚಾರ? ಇಷ್ಟು ಹೊತ್ತು ಮಾಡಿದ್ದೇನು ಒಬ್ಬನು ನಮ್ಮ ಸುತ್ತ ಇದ್ದಾನೆ ಅವನ ಜೊತೆಗೆ ನಾನು ಇದ್ದೀನಿ ಎಂಬ ಭಾವನೆ, ಅದು ಬರಲಿಲ್ಲ ವೆಸ್ಟ್ ಇದು ವೆಸ್ಟ್ ಅವನೊಬ್ಬ ನಮ್ಮ ಸುತ್ತ ಇದ್ದಾನೆ ಎಂಬ ಭಾವನೆ ಬದಲಾವಣೆ ಇವೆಲ್ಲ ಮಾಡಿದ್ರೆ ತಿಪ್ಪೇಲಿ ಹಾಕ್ಲಿಕ್ಕ ಹೊರಟದ್ದೇ ಅವನ ಪರಿಚಯ. ಅವನ ಸುತ್ತ ಇದ್ದಾನೆ ಎಂಬ ಫೀಲಿಂಗ್ ಬರಲಿಕ್ಕೆ ಕೊಡ್ತಾ ಇರೋದು. ಮತ್ತೆ ಅದೇ ಇಲ್ಲದಿದ್ರೆ ಹೇಗೆ? ಪ್ರಾಣ ಇಲ್ಲದೆ ಹೆಣಕ್ಕೆ ಮೆರವಣಿಗೆ ಮಾಡಿದಂತೆ ಆಗ್ಬೇಕು. ಆದ ಕಾರಣ ಇಷ್ಟು ಉದ್ದೇಶ ಎಲ್ಲಿ ಗುರುತಿರಲಿಲ್ಲ. ಏನಂತ ಇವನು ನನ್ನ ಸುತ್ತ ಇದ್ದಾನೆ, ನನ್ನ ಜೊತೆಗೆ ಇದ್ದಾನೆ ಎಂಬ ನೆನಪು ಸದಾ ಬರಲಿಕ್ಕೆ ಈ ಸಾಧನೆ. ಅದು ಹೇಗಾಗಬೇಕು? ಹಗಲು ರಾತ್ರಿ ಮಾಡಿ 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 ಅಂದರೆ ಹೇಗೆ? ಕೆಲವೊಮ್ಮೆ ನಾವೆಲ್ಲಿಗಾದರೂ ಹೋದರೆ ಒಬ್ಬರೇ ಇರ್ತೀವಿ, ಯಾತ್ರೆಗೆ ಹೋಗಿರ್ತೀವಿ, ನಮ್ಮ ಜೊತೆಗೆ ಇನ್ನೊಬ್ಬರು ಬರ್ತಾರೆ, ಯಾರೊಬ್ಬರು ಬಂದರೆ ಸೇರ್ಪಡ್ತಾರೆ, ಅವರ ಜೊತೆಗೆ ಒಂದು 8 ದಿನ ಒಳ್ಳೆ ಚೆನ್ನಾಗಿ ಕಳೆಯುತ್ತೆ, ಜೊತೆ 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 ಕಳೆದಿರ್ತೀವಿ. ಇಲ್ಲಿ ಬಂದ ಕೂಡಲೇ ಫೀಲ್ ಆಗ್ತಾ ಇರತ್ತ ಅಯ್ಯೋ ಅವನ ಮಿಸ್ ಆಗ್ತಾ ಇದ್ದೀನಿ ಅಂತ. ಆ ಥರ ಇರಬೇಕು ಸ್ವಾಮಿ, ಅವನ ಜೊತೆಗೆ ನಾವಿರ್ಬೇಕು. ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಅವನ ಜೊತೆಗೆ ಕಳೀಲಿಕ್ಕೆ ಶುರು ಮಾಡಿದ್ರೆ ಅವಾಗ ಏನಾಗುತ್ತೆ ಹೇಳಿದ್ರೆ, ಈ ಫ್ರೆಂಡ್ಸ್ ಎಲ್ಲ ದೂರ ಆಗ್ತಾರೆ, ಈ ಫ್ರೆಂಡ್ಸು ಇವರು ಇವರು ಸಹವಾಸ ಎಲ್ಲ ದೂರ ಆಗ್ಬಿಡುತ್ತೆ. ಅವ್ರು ಬಂದಾಗಲೂ ಕೂಡ ಅವ್ರು ನಮ್ಮನ್ನು ಬಿಡಲ್ಲ, ಮೊದಲೇ ಅಂಟುಕೊಂಡಿರುತ್ತಲ್ಲ, ಕಲಿ ಹೇಳ್ತಾನೆ ನೋಡು ನೋಡು ಉದಾರ ಆಗ್ಬಿಡ್ತಾ ಇದ್ದಾನೆ ಹೋಗಿ ಮಾತಾಡಿಸಿ ಅಂತೇಳಿ ಅವರೆಲ್ಲರೂ ಬರ್ತಾರೆ, ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಡಿಸ್ಟರ್ಬೆನ್ಸ್ ಆಗಲ್ಲ ಇವಾಗ, ಯಾಕೆ? ಅವಾಗ ಅವ್ರನ್ನ ನೋಡ್ತಾ ಇದ್ವಿ, ಇವಾಗ ಅನಿಸುತ್ತೆ ಅವರನ್ನೇ ನೋಡ್ತೀವಿ. ಆ ಮಾತಾಡಿಸಿದಾಗ ಅವಸರೇ ಮಾತಾಡ್ತಾ ಇರ್ತೀವಿ, ಅವ್ರನ್ನ ಕಳಿಸ್ಕೊಡ್ತಾ ಇರ್ತೀವಿ. ಈ ಥರ ಆದರೆ ಇಡೀ ಜೀವನ ಹೇಳ್ತಾರೆ, ಈ ಥರ ಇಡೀ ಜೀವನ ಕಳೆದವನಿಗೆ ದೇವತೆಗಳು ಕಾಯ್ತಾ ಇರ್ತಾರೆ, ಬರಲಿ ಇವ ಅಂತ. ಇಲ್ಲದಿದ್ದರೆ ನಾವು ಕಾಯ್ತಾ ಇರ್ಬೇಕು, ಬರೀತಾರ ಇಲ್ಲ, ಎಷ್ಟು ಡಿಫರೆನ್ಸ್ ನೋಡಿ. ನಾವು ಸುಮ್ಮನೆ ಬರುತ್ತಿದ್ರೆ ಮೇಲಿದ್ದವ್ರು ನೋಡ್ತಾ ಇರುತ್ತೆ, ಯಾಕೆ ಆದರೆ ಬರ್ತಾ ಇದ್ದಾನೆ. ಆದರೆ ಈ ಥರ ಬದುಕಿದರೆ ಬರಲಿ ಬೇಗ ಅಂತ ದೇವರಲ್ಲಿ ಕೇಳ್ತಾರಂತೆ, ಬೇಗ ಕಳಿಸಪ್ಪ, ಎಷ್ಟು ಕಾಲ ಇರ್ತಾನಿಲ್ಲ, ಬೇಡ ಭೂಮಿಯಲ್ಲಿ ಬೇಗ ಕಳಿಸ್ಕೊಡ್ತೇವೆ. ಆ ಥರ ಮುಂದೆ ನಾಳೆ ನೋಡೋಣ ಎಂಬಲ್ಲಿ ಸ್ವೀಕರಿಸ್ತಾರೆ.